ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಸ್ವಭಾವ ಸಿದ್ಧಯ ಪ್ರಜ್ಞೆಯವ ಅಥವಾ ಸಹಜವಾದಂಥ ತಿಳುವಳಿಕೆ ಅಂತ ತಿಳ್ಕೊಂಡ್ರು ಒಂದು ಮೂರು ರೀತಿ ಇರಬಹುದು, ಗೊತ್ತಾಯ್ತಾ? ಪ್ರಮಾಣತೋವ ಮೊದಲೇದು, ಭ್ರಾಂತ್ಯಾವ ಎರಡನೇದು, ಸ್ವಭಾವ ಸಿದ್ಧಯ ಮೂರನೇದು. ಮೂರು ರೀತಿಯಲ್ಲಿ ತಿಳಿಬಹುದು. ನೈಚೈತಾ ವಿಧ ವಿನಾ ಅಜ್ಞಾನೇನ ಉಪಪದ್ಯಂತೆ. ಈ ಮೂರು ಕೇಸಲ್ಲೂ ಕೂಡ ಅಜ್ಞಾನ ಇರುತ್ತೆ ನೋಡಿ ಅಂತ ಶುರು ಮಾಡಿದೆ. ಈಗ ಹೇಗೆ ಅಂದರೆ, ಕೂಟಸ್ಥಸ್ಯ ಅಜ್ಞಾನಾದೃತೆ ಪರಮಾತೃತ್ವ ಯೋಗ. ಈಗ ಇದೆಲ್ಲ ಅದ್ವೈತಿಗಳು ವಿವರಣೆ. ಈಗ ಪ್ರಮಾಣತ ತಿಳಿಯೋದು ಒಂದು, ಕಾಂತಿಯಿಂದ ತಿಳಿಯೋದೊಂದು, ಸಹಜವಾದ ಪ್ರಜ್ಞೆಯಿಂದ ತಿಳಿಯೋದು ಒಂದು. ಈ ಅಜ್ಞಾನೇನ ವಿನಾ, ಮೂರು ಯಾವುದಕ್ಕೊಂಡ್ರೆ ಅಜ್ಞಾನ ಬೇಕಲ್ರಿ ಅಂತ ಕೇಳಿದ. ಅಜ್ಞಾನ ಇದ್ರೆ ತಾನೇ ಇವೆಲ್ಲ ಮಾತು ಉಪಯೋಗಿಸೋದು, ಹೇಗೆ ಅಂತ ಹೇಳ್ತಾರೆ. ಕೂಟಸ್ಥಸ್ಯ ಅಜ್ಞಾನಾದೃತೆ ಪರಮಾತೃತ್ವ ಯೋಗ, ಅದ್ವೈತದ ಕಾನ್ಸೆಪ್ಟ್ ಇದು ಬಹಳ ಸ್ವಾರಸ್ಯ. ಅಂದರೆ ಬ್ರಹ್ಮ ಇದ್ದಾನೆ, ಅವನಿಗೆ ಪರಮಾತೃತ್ವ ಅಂದರೆ ಜ್ಞಾತೃತ್ವ, ತಿಳಿಯುವಿಕೆ ಅಥವಾ ಒಂದು ಗುಣ ಇದೆಯಲ್ಲ, ಅದು ಯಾವಾಗ ಬರುತ್ತೆ ಅಂದರೆ ಅಜ್ಞಾನ ಇದ್ರೆ ಮಾತ್ರ ಬರೋದು. ಅರ್ಥ ಆಯ್ತಾ? ಯಾಕೆ ಅವನು ಕೂಟಸ್ಥ. ಕೂಟಸ್ಥ ಅಂದ್ರೆ ಏನು? ಯಾವ ಗುಣಗಳು ಇಲ್ಲ, ಆಕಾಶ ಇದ್ದಾಗಿದ್ದಾನೆ. ಅವನೇನಾದ್ರು ಸಂಪರ್ಕ ಬರಬೇಕು, ಆಕಾಶದ ಮನೆ ಕಟ್ಟಕ್ಕಾಗತ್ತಾ, ಏನಾದ್ರು ಒಂದು ಬೇಕು. ಅದಕ್ಕೆ ಅಜ್ಞಾನ ಇಲ್ಲದೆ ಹೋದರೆ ಪರಮಾತೃತ್ವನೇ ಬರೋದಿಲ್ಲ. ನಾವು ಹೇಳ್ತಿರೋದೇನು, ಜ್ಞಾನ ಇದ್ರೆ ಅವನು ಪ್ರಮಾತೃ ಆಗ್ತಾರೆ, ಅಜ್ಞಾನ ಇದ್ರೆ ಪ್ರಮಾತೃವಾಗ್ತಾನೆ ಅಂತ ಅವ್ರ ವಾದ. ಭ್ರಾಂತೇಶ್ಚ ಅಜ್ಞಾನ ಕಾರ್ಯತ್ವ. ಇನ್ನು ಭ್ರಾಂತಿ ಅಂತಾನು ಅವಗುದಾಯಿತು. ಭ್ರಾಂತಿ ಅಂದ್ರೆ ಅಜ್ಞಾನ ಇದ್ರೆ ತಾನೇ ಭ್ರಾಂತಿ ಇರೋದು. ಎರಡನೇ ಕೇಸು, ಪ್ರಮಾಣತೋವಾ ಸರ್ವಂ ಜಾನೀಯ. ಈಗ ಪ್ರಮಾಣದ ಎಲ್ಲವನ್ನೂ ತಿಳಿತಾನೆ ಅಂದರೆ ಮೊದಲು ಗೊತ್ತಿದ್ದಿಲ್ಲ, ಪ್ರಮಾಣ ಸಿಕ್ತು ತಿಳಿದ ಅಂತ ಅರ್ಥ. ಮೊದಲನೇ ಕೇಸ್ ಪ್ರಕಾರ ಪ್ರಮಾಣತ ಎಲ್ಲವನ್ನು ತಿಳಿತಾನೆ ಅಂದರೆ ಏನು? ಇವಾಗ ನಾವು ಕಣ್ಮುಚ್ಚಿಬಿಟ್ಟು ಕಾಣಿಸ್ಲಿಲ್ಲ, ಕಣ್ಣು ತೆಗೆದು ಕಾಣಿಸ್ತು. ಹೊತ್ತು ಮೊದಲೇನಿತ್ತು ನಮಗೆ? ಅಜ್ಞಾನ ಇತ್ತು. ಕಣ್ಣು ಪ್ರಮಾಣ, ರೂಪ ಜ್ಞಾನ ಬಂತು. ಸೊ ಯಾವುದರಿಂದ ಜ್ಞಾನ? ಅಜ್ಞಾನ ಇದ್ದಿದ್ದ ತಾನೇ ಜ್ಞಾನ ಬಂದಿದ್ದು ನಮಗೀಗ. ಸೊ ಪ್ರಮಾಣದಿಂದ ಜ್ಞಾನ ಬರುತ್ತೆ ಅಂದರೆ ಮತ್ತೆ ಅಜ್ಞಾನ ಇರಬೇಕು. ಇನ್ನು ಭ್ರಾಂತಿಯಿಂದ ಜ್ಞಾನ ಬರುತ್ತೆ ಅಂದರೆ ಏನರ್ಥ? ಭ್ರಾಂತಿ ಅಜ್ಞಾನನೇ ಭ್ರಾಂತಿ, ಅದು ಮಿಥ್ಯಾಜ್ಞಾನ ಬೇರೆ ಜೊತೆಗೆ. ಆದ್ದರಿಂದ ಅದು ಸರಿ ಹೋಯಿತು. ಸ್ವರೂಪ ಪ್ರಜ್ಞಾಯಷ್ಟ ನಂತರೇನು ಅಜ್ಞಾನಂ ಅಶೇಷಾರ್ಥ ಸಂಗತಿ. ಇದು ಸ್ವರೂಪ ಪ್ರಜ್ಞೆ ಕೂಡ ಹಾಗೇನೆ, ಅಂತರ್ಜ್ಞಾನ ಇಲ್ಲದೆ ಹೋದರೆ ಎಲ್ಲ ಹೇಗೆ ತಿಳಿತಾರೆ ಅವನೀಗ? ಅದು ಹೇಗೆ ಅಂತ ಹೇಳ್ತಾನೆ. ಅಸಂಗತ್ವಾತ್ ಅಸಂಗೋಹಿ ಅಯಂ ಪುರುಷ ಇತಿ ಶ್ರುತೇ. ಈಗ ಸ್ವರೂಪ ಪ್ರಜ್ಞೆಯಿಂದ ತಿಳಿತಾರೆ ಅಂತ ಇಟ್ಕೊಂಬೋಣ. ಸ್ವರೂಪ ಪ್ರಜ್ಞೆ ತಿಳಿಬೇಕಾದ್ರೂ ಕೂಡ ಅವನೇನಿರಬೇಕೀಗ? ಅಸಂಗನಾದವನವನು. ಅಸಂಗನಾದ ಅವನಿಗೆ ಜ್ಞಾನ ಬರೋ ಸಂಭವನೇ ಇಲ್ಲ. ಅದಕ್ಕೆ ಅವನಿಗೆ ಜ್ಞಾನ ಬರೋಕ್ಕಾರೆ ಏನಾಗಬೇಕೀಗ? ಅಜ್ಞಾನ ಟಚ್ ಬರಬೇಕು ಅವನಿಗೆ. ಅಜ್ಞಾನ ಟಚ್ ಬಂದ ಮೇಲೆ ಅವನಿಗೆ ಜ್ಞಾನ ಬರೋದು. ಭಾಳ ಅದ್ವೈತಗಳು ವಿಚಿತ್ರವಾದ ಅಂದ್ರೇನೆ, ಬರೀ ಚೇತನಿಗೆ ಜ್ಞಾನ ಇಲ್ಲ, ಬರೀ ಚೇತನ ಕರ್ತೃತ್ವ ಇಲ್ಲ, ಅದೆಲ್ಲ ಬರಬೇಕಾದ್ರೆ ಏನಾಗಬೇಕು ಅವನಿಗೆ? ಅಜ್ಞಾನದ ಕಾಂಟ್ಯಾಕ್ಟ್ ಬರಬೇಕು. ಅಂದರೆ ನಮ್ಮ ಕರ್ತೃತ್ವ ಎಲ್ಲ ಏನದು? ಅಜ್ಞಾನದ ಬಂದಿರೋದು. ನಾವು ಹೇಳ್ತೇವೆ ಕರ್ತೃತ್ವ ಅಜ್ಞಾನದ ಬಂದಿರೋದು ಅಂತೇಳಿ. ಯಾವ ಮಟ್ಟಿಗೆ ಅದು? ಸ್ವತಂತ್ರ ಕರ್ತೃತ್ವ ಅಂಬೋದು ಅಜ್ಞಾನದ ಬಂದಿರೋದು. ಬರೀ ಕರ್ತೃತ್ವ ಅಜ್ಞಾನ ಅಲ್ಲ, ಗೊತ್ತಾಯ್ತಿಲ್ಲ. ಸ್ವತಂತ್ರ ಕರ್ತ ಅಂತ ತಿಳ್ಕೊ, ಅದು ಭ್ರಾಂತಿ. ಅದು ನಾಹಂಕರ್ತ ಹರಿಕರ್ತ ಅವನ ಪ್ರಕಾರ ಹಾಗಲ್ಲ. ನಾಹಂಕರ್ತ ಹರಿ ಇಲ್ಲೇ ಇಲ್ಲ, ಹಾಗೆ ಎಲ್ಲಿಂದ ಬಂತು? ಅಜ್ಞಾನದಿಂದ ಬಂತು. ಕರ್ತೃತ್ವ ಎಲ್ಲಿಂದ ಬಂತು ಅಂದ್ರೆ ಅಜ್ಞಾನದಿಂದ ಬಂದಿದೆ. ಅಸಂಗತ್ವಾತ್ ಅಸಂಗೋಹಿ ಅಯಂ ಪುರುಷ ಇತಿ ಶ್ರುತೇಹೇ. ಶ್ರುತಿ ಹೇಳ್ತಾ ಇದೆ ಪರಮಾತ್ಮ ಯಾರಿವನು? ಅಸಂಗೋಹಿ ಅಯಂ ಪುರುಷ, ಯಾವುದು ಸಂಗನವನು ಇಲ್ಲವೇ ಇಲ್ಲ. ಅತಃ ಸರ್ವಜ್ಞತಾಪಿ ಅಜ್ಞಾನವತ್ತಾ ವಾಕ್ಷಿಪ್ಯತ್ತೇವ ಪರಮಾತ್ಮನೋ. ಆದ್ದರಿಂದ ಸರ್ವಜ್ಞತ್ವ ಯಾವ ರೀತಿ ಒಪ್ಪಿಕೊಂಡ್ರು ಕೂಡ ದೇವರಿಗೆ ಅಜ್ಞಾನ ಒಪ್ಪಿಕೋಬೇಕಾಗತ್ತೆ. ದೇರ್ಫೋರ್ ನಾ ಪತಿ ಕ್ಷಿಪತಿ, ಅಜ್ಞಾನ ಅಲ್ಲ ಗಳಿಯೋದಿಲ್ಲ. ಇದಿಷ್ಟೋ ವಾದ. ನಾವೇನು ಪ್ರಶ್ನೆ ಕೇಳಿದ್ವಿ? ಬ್ರಹ್ಮ ಸರ್ವಜ್ಞ, ಅವನಿಗೆ ಅಜ್ಞಾನ ಎಲ್ಲಿಂದ ಬಂತು ಅಂತ ಕೇಳಿದ್ವಿ. ಬ್ರಹ್ಮ ಬಿಟ್ಟು ಬೇರೆಯವರಿಗೆ ಅಜ್ಞಾನ ಬರುತ್ತೋ? ಬರೋದಿಲ್ಲ. ಯಾತಕ್ಕೆ? ಬೇರೆ ಪದಾರ್ಥ ಇಲ್ಲ, ನೆನಪಿಟ್ಟು ಬೇರೆ ಪದಾರ್ಥ ಇಲ್ಲ, ಇರೋದು ಒಬ್ಬನೇ. ಅವನಿಗೆ ಅಜ್ಞಾನ ಬರಬೇಕೀಗ. ಅಜ್ಞಾನ ಬರಹಾಗಿಲ್ಲ ಅವನಿಗೆ, ಯಾಕೆ ಸರ್ವಜ್ಞನಾಗಿದ್ದಾನೆ ಅಂತ ಕೇಳಿದ್ವಿ. ಅದು ಕೇಳ್ತಾರೆ ಹಾಗಲ್ಲ, ಸರ್ವಜ್ಞ ಅಂದ್ರೂ ಅಜ್ಞಾನ ಇದೆ ಅಂತಾನೆ ಅರ್ಥ ಅಂತ ಹೇಳಿದ. ಸರ್ವಜ್ಞ ಅಂದ್ರೆ ಏನರ್ಥ? ಅಜ್ಞಾನ ಇದ್ದಿದ್ದಕ್ಕೆ ಅವನು ಸರ್ವಜ್ಞ ಅಂತ ಹೇಳಿದ. ಈ ಮೂರು ರೀತಿಯಲ್ಲಿ ಹೇಳಿದ. ಪ್ರಮಾಣದಿಂದ ತಿಳ್ಕೊತಾರೆ ಅಂದ್ರೆ ಮೊದಲು ಗೊತ್ತಿದ್ದಿಲ್ಲ, ಪ್ರಮಾಣ ಅವಲಂಬಿಸಿದ, ಮೊದಲು ಅಜ್ಞಾನ ಇತ್ತು. ಭ್ರಾಂತಿಯಿಂದ ತಿಳಿತಾನೆ, ಅವಳು ಏನಾಯ್ತು ಅವನಿಗೆ? ಸಜ್ಞಾನವೇ. ಇನ್ನು ಸ್ವಭಾವತ ಹೇಳಿದ್ರು ಕೂಡ ಸರಿಯಲ್ಲ. ಸ್ವಭಾವತ ಕೂಟಸ್ಥ ಆತ್ಮ. ಕೂಟಸ್ಥ ಆತ್ಮನಿಗೆ ಯಾವುದೇ ಗುಣ ಬರಬೇಕು, ಯಾವುದು ಕಾಂಟ್ಯಾಕ್ಟ್ ಇಂದ ಬರುತ್ತದೋ? ಅಜ್ಞಾನದ ಕಾಂಟ್ಯಾಕ್ಟ್ ಇಂದ ಬರುತ್ತೆ. ದೇರ್ಫೋರ್ ಮೂರು ಪಕ್ಷದಲ್ಲೂ ಕೂಡ ಅವನ ಪ್ರಕಾರ ಹೇಳ್ತಾನೆ. ಯಾಕೆ ಅಂದ್ರೆ ಕೂಟಸ್ಥ ಆತ್ಮನ ಏನಿಲ್ಲ, ನಾ ಪ್ರಮಾತೃತ್ವ ಇಲ್ಲ. ಅವನಿಗೆ ಪ್ರಮಾತೃತ್ವ ಬರಬೇಕಾದ್ರೆ ಏನಾದ್ರು ಅವ್ನು ಗಂಟು ಬಿಡಬೇಕು. ಏನು ಗಂಟು ಬಿಡಬೇಕು ಅವನಿಗೆ? ಅಜ್ಞಾನ ಗಂಟು ಬಿಡಬೇಕು. ಅವನೇ ಕಾನ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟೆ ಅದನ್ನು. ಫಸ್ಟ್ ಆಫ್ ಆಲ್ ಅಸಂಗ ಒಂದು ವಾಕ್ಯ ಇಟ್ಕೊಂಡ. ಅಸಂಗ ಶಬ್ದಕ್ಕೆ ಏನು ತಿಳ್ಕೊಂಡ? ಕೂಟಸ್ಥ ಅಂತ ತಿಳ್ಕೊಂಡ. ಕೂಟಸ್ಥ ಅಂದ್ರೆ ಏನರ್ಥ? ಯಾವ ಗುಣ ಇಲ್ಲದವನು ಅಂತ ತಿಳ್ಕೊಂಡ್ಬಿಟ್ಟ. ಸರ್ವಜ್ಞತ್ವ ಒಂದು ಗುಣ, ಅದು ಬರ್ಬೇಕಾದ್ರೆ ಏನಾಗಬೇಕು? ಈಗ ಅಜ್ಞಾನ ಇರಬೇಕು. ಅರ್ಥ ಆಯ್ತಾ? ಆ ಗುಣ, ಆ ಗುಣ ಬರಬೇಕಾ? ನಿರ್ಗುಣ ಬ್ರಹ್ಮಣಿ ಗುಣ ಬರ್ಬೇಕಾದ್ರೆ ಏನಾಗಬೇಕು? ಈಗ ಅಜ್ಞಾನ ಬರಬೇಕಷ್ಟೆ. ಇದು ಅವನು ವಾದ. ದೇರ್ಫೋರ್ ಮೂರು ಪಕ್ಷಗಳಲ್ಲೂ ಕೂಡ ಸರ್ವಜ್ಞತ್ವಕ್ಕೆ ಏನ್ ಬೇಕಾಗತ್ತೆ? ಅಜ್ಞಾನ ಬೇಕೀಗ. ದೇರ್ಫೋರ್ ಸರಿ ಇದೆ ನಮ್ಮ ಮಾತು. ಅಜ್ಞತ ಅಖಿಲ ಸಂವೇತ್ತು ಘಟತೇನ ಕುತಶ್ಚನದ್ ಹೇಗಂದ್ರಿ ಅಂತ ಕೇಳಿದೆ. ಮೈ ವಂ ಸರಿಯಲ್ಲ, ಮಾಭೂತ್ ಪ್ರಮಾಣೇನ ಮಾಚ ಭೂತ್ ಭ್ರಾಂತ್ಯ ಒಪ್ತೀವಿ ನಾವೀಗ. ಪ್ರಮಾಣದಿಂದ ಎಲ್ಲವನ್ನೂ ತಿಳಿತಾರೆ ಅಂತ ಕೇಳಿದರೆ ಮೊದಲು ಜ್ಞಾನ ಇಲ್ಲ ಅಂತ ಒಪ್ಕೋಬೇಕಾಗತ್ತೆ. ಕರೆಕ್ಟ್ ಅದು. ಆದ್ದರಿಂದ ಅಜ್ಞಾನ ಇದ್ರೇ ಪ್ರಮಾಣದಿಂದ ತಿಳಿಯೋದು ಸರಿಯಾಯಿತು. ಇನ್ನು ಭ್ರಾಂತಿಯಿಂದ ತಿಳಿಯೋದಕ್ಕಂತೂ ಬೇಕೇ ಬೇಕು ಅವನಿಗೆ, ಅದು ಸರಿನೇ. ಆದರೆ ಸ್ವರೂಪ ಜ್ಞಾನೇನ ಇವ ಪರಮಾತ್ಮನಃ ಸರ್ವಜ್ಞತ ಅಂಗೀಕಾರ, ಪರಮಾತ್ಮನ ಸರ್ವಜ್ಞತ ಒಪ್ಕೋಬೇಕಾದ್ರೆ ಅವನು ಕೂಟಸ್ಥ ಅಂತ ಒಪ್ಕೊಂಬೋಣ, ಅಸಂಗ ಅಂತ ಒಪ್ಕೊಂಬೋಣ, ಆದರೂ ಸರ್ವಜ್ಞತ ಒಪ್ಪೋಕ್ಕೆ ಏನೋ ತೊಂದರೆ ಇಲ್ಲ, ಅವನು ತೊಂದರೆ ಬರುತ್ತೆ ಅಂತ ಹೇಳ್ಕೊಂಡ. ಗೊತ್ತಾಯ್ತಾ, ಕೂಟಸ್ಥನಾದ ಪರಮಾತ್ಮನಿಗೆ ಸರ್ವಜ್ಞತ್ವ ಅನ್ನೋ ಗುಣ ಬರಬೇಕಾದ್ರೆ ಅವನೇನಾಗಿರಬೇಕು, ಅಜ್ಞಾನದ ಕಾಂಟ್ಯಾಕ್ಟ್ ಬರಬೇಕು ಅಂತ ಹೇಳಿದ. ಬರಬೇಕಾಗಿಲ್ಲ, ಅಜ್ಞಾನದ ಕಾಂಟ್ಯಾಕ್ಟ್ ಇಲ್ಲದೇನೆ ಏನು ಬರ್ಬೋದು ಅವನಿಗೆ, ಜ್ಞಾನ ಬರ್ಬೋದು. ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ. ಅಸಂಗತ್ವ ಅಂತ ಹೇಳಿದ್ರಲ್ಲ ಅಂದರೆ ಅಸಂಗತ್ವ ಅಂತೂ ತತ್ಕೃತ ಫಲಲೇಪ ಅಭಾವ ಮಾತ್ರಂ. ಅಸಂಗ ಅಸಂಗ ಅದು ಏನು ತಿಳ್ಕೊಬಿಟ್ಟಿದ್ದೀನಿ ನೀನೀಗ, ಗುಣಗಳೇ ಇಲ್ಲ ಅಂತ ಅರ್ಥ ಅಲ್ಲ ಅಸಂಗ ಶಬ್ದಕ್ಕೆ, ಏನಂತ ಅರ್ಥ ಅದಕ್ಕೆ, ತತ್ಕೃತ ಫಲಲೇಪ ಅಭಾವ ಮಾತ್ರಂ. ನಮಾಂ ಕರ್ಮಾಣಿ ಪ್ರಂತಿ ನಮೇ ಕರ್ಮ ಫಲೇ ಸ್ಪೃಹ. ಭಗವದ್ಗೀತೆಯನ್ನು ಹೇಳ್ತಾರೆ, ನನ್ನ ಕರ್ಮದ ಲೇಪ ಇಲ್ಲ. ಯಾತಕ್ಕೆ ಅಂದರೆ ಕರ್ಮ ಫಲದ ನನಗೆ ಆಸೆಯೇ ಇಲ್ಲ. ಲೇಪ ಬರೋದು ಯಾವಾಗ, ಯಾರು ನಾಳಿಂದ ಕೆಲಸಕ್ಕೆ ಬರಬೇಡ ಅಂದ್ರೆ ಬರೋದಿಲ್ಲ ಅಂತ. ಯಾಕೆ ಸಂಬಳ ಹೋಗು, ಫ್ರೀಯ ಮಾಡೋನು, ಫ್ರೀಯ ಮಾಡೋನಿಗೆ ನಾಳಿಂದ ಕೆಲಸಕ್ಕೆ ಬರಬೇಡ ಅಂತ ಏನರ್ಥ, ಏನು ನಷ್ಟ ಇಲ್ಲ ಅವನಿಗೆ. ಯಾತಕ್ಕೆ ಅಸಂಗ, ಯಾವ ಪ್ರಾಬ್ಲಮ್ ಬರ ಇಲ್ಲ ಸರ್, ದಯವಿಟ್ಟು ಕೊಡಿ, ಹಾಗೆ ತಪ್ಪಾಯ್ತು ಅಂತ ಕೇಳ್ತಾನೆ. ಯಾತಕ್ಕೆ ಅಲ್ಲಿ ಸಂಬಳ ಬೇಕಾಗಿದೆ ಅವನಿಗೀಗ, ಇಲ್ಲದ್ರೆ ಡಿಸ್ಮಿಸ್ ಮಾಡಿಬಿಡ್ತಾನೆ. ದೇವರಿಗೆ ಪ್ರಸಂಗನೇ ಇಲ್ಲ ಅದರಿಂದಾಗಿನೆ. ಅಸಂಗ ಶಬ್ದಕ್ಕೆ ಅರ್ಥ ಮಾಡಬೇಕೇ ಹೊರತು ಯಾವ ಅರ್ಥ ಮಾಡಬಾರ್ದು, ಏನು ಇಲ್ಲ ಅವನಿಗೆ, ಏನು ಗುಣಗಳೇ ಇಲ್ಲ ಅಂತ ಅರ್ಥ ಮಾಡಬಾರ್ದು. ಅದೇ ರೀತಿ ನೀಗ ಅರ್ಥ ಮಾಡಿದ್ದವರು ಕರ್ಮ ಫಲ ಬಿಡಬೇಕು ಅಂತ ಹೇಳಿದರೆ, ಇವತ್ತು ನಾವು ಏನು ಹೇಳಿದರು, ನಿಷ್ಕಾಮ ಕರ್ಮದಿಂದ ಜ್ಞಾನ ಅರದಿಂದ ಮೋಕ್ಷ ಅಂತ ನಾವು ಹೇಳಿದ್ರೆ ಅದೇನು ಮಾಡಿಬಿಟ್ಟ, ಕರ್ಮನೇ ಬಿಟ್ಟರಾಯ್ತು ಅಂತ ಹೇಳಿಬಿಟ್ಟು. ಕರ್ಮನೇ ಬಿಡಬಾರದು, ಏನು ಹೇಳಬೇಕು, ಮೋಕ್ಷೋಹೋ ಕರ್ಮ ಸನ್ಯಾಸ ವಿಧಾದ ಅಂತ ಅವ್ರ ಮಾತು. ಕರ್ಮ ಬಂದ ತಪ್ಪಿಸ್ಕೋಬೇಕಾದ್ರೆ ಕರ್ಮನೇ ಬಿಡಬೇಕು ಅಂತ ಅವ್ರ ವಾದ, ನಮ್ಮದು ಅದಲ್ಲ. ಏನು ಕೃಷ್ಣ ಹೇಳಿದ್ದೇನಂತ, ಮಾ ಫಲೇಶು ಕದಾಚನ, ಫಲಾಶೆ ಬಿಡು, ಆಟೋಮೆಟಿಕಲಿ ಏನಾಗುತ್ತೆ ಅಲ್ಲಿಗೆ ಬಂದೇ ಹೋಗಿಬಿಡು. ಇದೇ ಡಿಫರೆನ್ಸ್ ಇದೆ. ಈ ಡಿಫರೆನ್ಸ್ ಅವನಿಗೆ ಅರ್ಥ ಆಗದೆ ಹೋಗಿದ್ದರಿಂದ ಮಾತಾಡ್ತಿದ್ದಾರೆ. ಎಂದೂ ಕೂಡ ಅಸಂಗತ್ವಕ್ಕೆ ಫಲಲೇಪ ಇಲ್ಲ ಅಂತ ತಿಳ್ಕೊಂಡ್ರೆ ಸಾಕೆ ಹೊರತು ಬೇರೆ ಇಲ್ಲ. ಅಸಂಗತ್ವತ್ತು ತತ್ಕೃತ ಫಲಲೇಪ ಅಭಾವ ಮಾತ್ರಂ ನಜ ಸಂಬಂಧ ವಿರಹಯೇವಾ. ಸಂಬಂಧ ಇಲ್ಲದಿರೋ ಅಂತ ಅರ್ಥ ಅಲ್ಲ ಅದಕ್ಕೆ. ಯಥಾ ಆಕಾಶ ಸ್ಥಿತೋ ನಿತ್ಯಂ ವಾಯು ಇತ್ಯಾದಿ ತಥಾವಿಧ ದುಷ್ಟಾಂತ ಉಪಾದಾನ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಯಥಾ ಆಕಾಶ ಸ್ಥಿತೋ ನಿತ್ಯಂ ವಾಯು ಏನಾಗುತ್ತೆ, ನಲಿಪ್ಯ ನೋಪಲಿಪ್ಯತೆ. ಯಾತಕ್ಕೆ ಅಸಂಗ, ವಾಯು ಎಲ್ಲ ಕಡೆ ಇದೆ, ಎಲ್ಲ ಕಡೆ ಇಲ್ಲದೆ ಅಸಂಗ ಅಲ್ಲ ಅದು, ಎಲ್ಲ ಕಡೆ ಇದ್ದು ಏನಾಗಿದೆ ಅದು ಅಸಂಗವಾಗಿದೆ. ಯಾತಕ್ಕೆ ಅದು ಸ್ವಭಾವ ಅಂತದ್ದು. ಆ ರೀತಿ ಅರ್ಥ ಮಾಡಬೇಕು ನಿರಂಜನ ಶಬ್ದಕ್ಕೆ, ಅಸಂಗ ಶಬ್ದಕ್ಕೆ ಈ ಅರ್ಥನೇ ಹೊರತು ಈ ಅರ್ಥ ಅಲ್ಲಿ ತಿಳ್ಕೊಂಡು ಅರ್ಥ ಅಲ್ಲ. ತದಿದ ಮುಕ್ತಂ ಅಖಿಲ ಸಂವೇತ್ತು ಇತಿ ಆಚಾರ ಅದಕ್ಕೆ ಏನು ಮಾಡಿದ್ದಾರೆ, ಅಜ್ಞತ ಅಖಿಲ ಸಂವೇತ್ತು ಘಟತೇನ ಕುತಶ್ಚನ. ಅಜ್ಞತ ಬ್ರಹ್ಮಣ ನ ಘಟತೆ ಅಂತ ಹೇಳಿಲ್ಲ, ಅಖಿಲ ಸಂವೇತ್ತು ರ ಘಟತೆ ಅಂತ ಹೇಳಿದ್ರು. ಅಖಿಲ ಸಂವೇತ್ತು ಅಂದ್ರೇನು, ಸ್ವರೂಪ ಜ್ಞಾನದಿಂದನೇ ಈಶ್ವರ ಜ್ಞಾನಕ್ಕೇನಂತ ಹೇಳಿದ್ವಿ ನಾವೀಗ. ಚತುರ್ವಿಧಂ ಕೇವಲ ಪ್ರಮಾಣಂ ಅಂತ ಹೇಳಿದ್ ಈಶ್ವರ ಜ್ಞಾನ ಎಂಥದ್ದು, ಸ್ವಪರಗತ ಅಶೇಷಾರ್ಥ ಅಭಿಷೇಕಂ ಈಶ್ವರ ಜ್ಞಾನಂ. ತನ್ನ ಬಗ್ಗೆ ಇತರ ಎಲ್ಲದರ ಬಗ್ಗೆ ಸಂಪೂರ್ಣ ತಿಳ್ಕೊಳ್ತಕ್ಕಂಥ ಜ್ಞಾನ ಯಾರ್ದದು, ಈಶ್ವರ ಜ್ಞಾನ ಅಂತ ಹೇಳಿರೋದ್ರಿಂದ ಅಖಿಲ ಸಂವೇತ್ತು ಅಂದ್ರೆ ಅರ್ಥ. ಅತ್ರ ಸಂ ಇತಿ ಉಪಸರ್ಗೇಣ ಭ್ರಾಂತ್ಯಾ ಸರ್ವಜ್ಞತಾಂ ವಾರಯತಿ. ಇಲ್ಲಿ ಮೂರು ಪ್ರಶ್ನೆಗೂ ಉತ್ತರ ಇದೆ. ಸಂ ಅಂತ ಹೇಳಿದ್ರಿಂದ ಭ್ರಾಂತಿಯಲ್ಲಿ ತಿಳುವಳಿಕೆ ಇದ್ರು ಕೂಡ ಏನು ಸರಿಯಾದ ತಿಳುವಳಿಕೆ ಇಲ್ಲ, ಅದಕ್ಕೆ ಸಂವೇತ್ತು ಅಂತ ಕರೆದ ಮೇಲೆ ಸರಿಯಾಗಿ ತಿಳಿಯೋನು ಅಂತ ಅರ್ಥ. ಆಮೇಲೆ ತಾತ್ಸೀರಕ ತೃಣ್ಪ್ರತ್ಯಯ ಏನ ಪ್ರಮಾಣಜನ್ಯತಾಂ ಇತಿ ಸ್ವಭ. ಆಮೇಲೆ ಅಖಿಲ ಸಂವೇತ್ತು ಸಂವೇತ್ರು ಶಬ್ದ ಅದು, ಗೊತ್ತಾಯ್ತಾ, ಪಿತೃ ಶಬ್ದ ಇದ್ದಾಗ ಪಿತಾ ಪಿತರೌ ಪಿತರಹ, ಧಾತೃ ಶಬ್ದ ಧಾತ ಧಾತಾರೌ ಧಾತಾರಹ, ಸಂವೇತೃ ಶಬ್ದ ವೇತ್ತ ವೇತ್ತಾರೌ ವೇತ್ತಾರಹ. ಅದು ಷಷ್ಠಿ ಕವಚನ ಏಕವಚನ ಏನಾಗುತ್ತೆ, ಪಿತುಹು ಧಾತು ಆದಾಗ ಸಗೇನು ಸಂವೇತ್ತು ಅಂತಾಗುತ್ತೆ. ಇದೇನದು ಋಕಾರ ಅಂತ ಇದೆ, ತಾಚ್ಛೀಲಕ ತೃಣ್ ಪ್ರತ್ಯಯ. ಅದನ್ನು ವ್ಯಾಕರಣ ಚಕ್ತಿಗೆ ಏನಂತ ಋಕಾರಕ್ಕೆ ಏನಂತ ಕರೀತಾರೆ, ತೃಣ್ ಪ್ರತ್ಯಯ ಅಂತ ಕರೀತಾರೆ. ತೃಣ್ ಪ್ರತ್ಯಯಕ್ಕೆ ಏನರ್ಥ, ಪಿತೃ ತೃಣ್ ಧಾತೃ ತೃಣ್ ಆ ಪ್ರತ್ಯಯ ಇದೆ. ಈ ಪ್ರತ್ಯಯಕ್ಕೆ ಏನರ್ಥ ಅಂದರೆ ತಾಚ್ಛೀಲಕ, ತಾಚ್ಛೀಲಕ ಅಂದ್ರೇನೋ ಅವನ ಸ್ವಭಾವ ಅಂತ ಅರ್ಥ. ತಚ್ಚೀಲ ತಾಚ್ಛೀಲ್ಯ, ತಚ್ಚೀಲಸ್ಯ ಭಾವ ತಾಚ್ಛೀಲ್ಯಂ ಅಂದರೆ ಅವನ ಸ್ವಭಾವ ಅಂತ ಹೇಳ್ತಕ್ಕಂಥದ್ದು. ಆಚಾರ್ಯರು ಅಖಿಲ ಸಂವೇತೃ ಶಬ್ದ ಉಪಯೋಗಿಸ್ತಾನೆ, ಇದು ಭ್ರಾಂತಿ ಪ್ರಮಾಣದಿಂದ ತಿಳಿಯೋದು ಅಲ್ಲ, ಭ್ರಾಂತಿಯಿಂದ ತಿಳಿಯೋದು ಅಲ್ಲ, ಸರಿಯಾಗಿ ತನ್ನ ಸ್ವರೂಪ ಜ್ಞಾನದಿಂದಲೇ ತಿಳಿಯೋದು ಅಂತ ಅರ್ಥ. ಸೊ ಮೂರು ಪ್ರಶ್ನೆಗೂ ಆಚಾರ್ಯ ಉತ್ತರ ಕೊಡಲಿಕ್ಕೋಸ್ಕರ ಆ ಪದ ಉಪಯೋಗಿಸಿದ್ದಾರೆ. ಎಷ್ಟು ಕ್ಲಿಯರಾಗಿ ಸ್ಪಷ್ಟ ಮಾಡಿಬಿಟ್ರಿ ಈಗ. ದೇರ್ಫೋರ್ ನೀವು ಯಾವಾಗಲೂ ಕೂಡ ಅಜ್ಞಾನ ಒಪ್ಪಿದ ಮೇಲೆ ಸರ್ವಜ್ಞತ್ವ ಒಪ್ಪಿದರೆ ಏನು ಒಪ್ಪಬಾರದು, ಅಜ್ಞಾನ ಒಪ್ಪಬಾರದು. ಇದೊಂದು ದೊಡ್ಡ ಎಂದು ಬರೀಬಾರ್ದು, ಇದನ್ನು ಗಟ್ಟಿ ಇಟ್ಕೊಂಡ್ಬಿಡ್ಬೇಕು. ಈಗ ಒಂದೊಂದೇ ಶುರು ಮಾಡ್ತಾರೆ, ಇಲ್ಲ ಮತ್ತೊಂದು ಉತ್ತರ ಕೊಡ್ತೇನೆ ಅಂತ. ಏನು ಉತ್ತರ, ಅದೆಲ್ಲ ಬಂದು ಬರುತ್ತೆ ಅದೆಲ್ಲ. ಈಗ ಕೇಳ್ತಾರೆ ಅದ್ರೀಗ, ಅದು ಕುತಶ್ಚನ. ಕುತಶ್ಚನ ಶಬ್ದಕ್ಕೆ ಏನರ್ಥ? ಎಲ್ಲಿಂದ ಬಂತು? ಕುತಸ್ತ್ವ ಕಶ್ಮಲ ಕಶ್ಮಲ ವಿಷವೇ ಸಮಸ್ಥಿತ. ಭಗವದ್ಗೀತೆ ವರದಲ್ಲಿ ಎಲ್ಲಿಂದ ಬರ್ತಾ ಇದೀಗ ಅಜ್ಞಾನ ಅಂತ ಅರ್ಜುನ ಕೇಳ್ತಾ. ಕೃಷ್ಣಗಾರಿತಿ ಕೇಳೋಕ್ಕಾಗತ್ತಾ? ಅರ್ಜುನ ಕೇಳ್ಬೋದು. ಜೀವ ಎಲ್ಲಿಂದ ಬಂತು? ಪ್ರಭಾತಿ ಎಲ್ಲಿಂದ ಬರುತ್ತೆ? ಸ್ವರೂಪ ಜ್ಞಾನ ಇರೋದು ಅಲ್ಲಿ. ಶಂಕತೆ ಮತ್ತೆ ಪ್ರಶ್ನೆ ಶುರುವಾಯಿತು. ಇವ ಇಲ್ಲಿಂದ ಭಾಳ ಸೀರಿಯಸ್ ಆಗಿ ಓದ್ಬೇಕು ಇನ್ನೂ ಕೂಡ. ಯಾಕಂದ್ರೆ ಎಲ್ಲೆಲ್ಲ ಮಿಸ್ಲೀಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಈಗ ಮಿಸ್ಲೀಡ್ ಮಾಡ್ತಾರೆ ಸಂಜಾನ್ವಾಗಿ ನಮ್ಮನ್ನು. ಉಪಾಧಿ ಭೇದಾತ್ ಘಟತೆ ಇತಿ ಚೇತ್, ಇಲ್ಲಿ ಉಪಾಧಿ ಭೇದದಿಂದಾಗಿ ಬರುತ್ತೆ ಅಂತ ಹೇಳಿದ ಮುಂದಿನ ಶಬ್ದ. ಹೌದು, ಬ್ರಹ್ಮ ಇದ್ದಾನೆ, ಅವನಿಗೇನಿಲ್ಲ, ಅಜ್ಞಾನ ಇಲ್ಲ, ಒಪ್ಪಾಡ. ಆದರೂ ಕೂಡ ಉಪಾಧಿ ಒಂದು ಬಂದು ಅವನಿಗೆ ಅಜ್ಞಾನ ಬಂದುಬಿಡುತ್ತೆ ಅಂತ ಹೇಳಿ. ಉಪಾಧಿ ಅಂದ್ರೆ ನೆನ್ಪಿಟ್ಕೊಳ್ಳಿ, ಏನು ಉಪಾಧಿ ಅಂದ್ರೆ ಏನು? ನಿಮಿತ್ತ ಅಂತ ಅರ್ಥ. ಉಪಾಧಿ ಅಂದ್ರೆ ನಿಮಿತ್ತ. ಒಂದು ಮುಟ್ಟಿ ಅಂದ್ರೆ ಮುಟ್ಟೋದಿಲ್ಲ, ಯಾಕೆ ನಿಮಿತ್ತ? ಏನು ನಿಮಿತ್ತ ಅಂದ್ರೆ ಮೈಲಿಗೆ ಅಂತ ಹೇಳಿದ್ರು. ಹೊತ್ತಾನೆ, ನಮ್ಮ ಮೈಲಿದ್ದೀನಿ, ಮಡಿಯಲಿದೆ, ಮುಟ್ಟೋದಿಲ್ಲ ಅಂತ ಹೇಳಿ ನಿಮಿತ್ತ. ಅರ್ಥ ಆಯ್ತಾ? ಆಮೇಲೆ ಸ್ನಾನ ಮಾಡಿದ, ಇನ್ನೂ ಮಡಿ ಆಗ್ಲಿಲ್ಲ ಅಂತ. ಯಾತಕ್ಕೆ? ಸೂತಕ ಅಂತ. ಸ್ನಾನ ಮಾಡಿದ್ರು ಕೂಡ ಏನಾಗ್ಲಿಲ್ಲ, ಶುದ್ಧ ಆಗ್ಲಿಲ್ಲ. ಬರೀ ಮಡಿ ಮಡಿಯಲ್ಲಿ ಮೈಲಿಲ್ಲಿದ್ದ, ಸ್ನಾನ ಮಾಡಿಲ್ಲ, ನಿಮಿತ್ತ. ಸ್ನಾನ ಮಾಡಿದ್ರು ಮೈಲಿಗೆ ಮಡಿ ಆಗ್ಲಿಲ್ಲ ಅಂದ್ರೆ ಇನ್ನೊಂದು ನಿಮಿತ್ತ ಇದೆ. ಯಾವುದದು? ಸೂತಕ ನಿಮಿತ್ತ ಇದೆ. ಎಷ್ಟು ಸ್ನಾನ ಮಾಡಿದ್ರು ದಿವಸ ಮುಗಿಯೋರಿಗೆ ಆಗ ಸಾಧ್ಯ ಇಲ್ಲ. ಹಾಗೆ ಬ್ರಹ್ಮನಿಗೆ ಒಂದು ಕಂಡೀಷನ್ ಇದೆ. ಈಗ ಉಪಾಧಿ ಅಂದ್ರೆ ಅದೇನು? ಉಪಾಧಿ ಭೇದಾತ್ ಘಟತೆ. ಉಪಾಧಿಯಿಂದ ಪರಮಾತ್ಮ ಜೀವ ಏನು ಡಿವೈಡ್ ಆಗಿಬಿಡ್ತಾನೆ, ಆಗ ಜ್ಞಾನ ಬರುತ್ತೆ ಅಂತ ಹೇಳಿ. ಅರ್ಥ ಆಯ್ತಾ? ಅವನು ವಾದ ಇದೆ. ಇತಿ ಚೇ ಉಪಾಧಿ ನಿಮಿತ್ತೋ ಭೇದ ಉಪಾಧಿ ಭೇದ. ಉಪಾಧಿಯಿಂದಾಗಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಉಪಾಧಿಯಿಂದಾಗಿ ಬ್ರಹ್ಮನಲ್ಲಿ ಭೇದ ಬಂದು ಗೊತ್ತಾಯ್ತಾ, ಆಗ ಅಜ್ಞಾನ ಬರುತ್ತೆ ಅಂತ ಹೇಳಿದ. ಘಟತೆ ಅಜ್ಞತಾ ಇತಿ ಸಂಬಂಧ, ಘಟತೆ ಅಜ್ಞತಾ ಘಟತೆ ಅಂತ ಸೇರಿಸ್ಕೊಳ್ಳಿ. ನಿಮ್ಗೆ ಇಲ್ಲಿ ಹೇಳ್ತಾರೆ ಏನು ಉಪಾಧಿ ಅಂತ ಕೇಳ್ತೀವಿ ನಾವೀಗ. ಏನಪ್ಪ ಉಪಾಧಿ? ನಿಮಿತ್ತ ಆಯ್ತು. ನಿಮಿತ್ತ ಏನು ನಿಮಿತ್ತ ಅದು ಹೇಳ್ಬೇಕಲ್ಲ. ಇವತ್ತು ಲೀವ್ ಹಾಕ್ತೀನಿ, ಲೀವ್ ಹಾಕಿ ಒಂದು ಕಾರಣ ಕೊಡ್ಬೇಕಲ್ಲ, ಏನಾದ್ರು ಕಾರಣ ಕೊಡ್ಬೇಕು ತಾನೆ. ಅದೇ ಏನು ಕಾರಣ ಕೊಡ್ತೀವಿ ಕೊಡು? ಯದು ತಮ್ ಬ್ರಹ್ಮಣು ಅಖಿಲ ಸಂವೇತ್ತು ಅಜ್ಞಾತಾರ ಘಟತೆ ಇತಿ ತನ್ನ. ಬ್ರಹ್ಮ ಅಖಿಲ ಸಂವೇತ್ತ, ಎಲ್ಲವನ್ನು ಬಲ್ಲವನು, ಅವನಿಗೆ ಅಜ್ಞಾನ ಕೊಡೋದಿಲ್ಲ ಅಂತ ಹೇಳಿದ್ರಲ್ಲ, ಸರಿಯಲ್ಲ. ಅಜ್ಞಾನಸ್ಯ ಜೀವಾಶ್ರಯತ್ವ ಅಭ್ಯುಪಗಮ. ಅಜ್ಞಾನ ಬ್ರಹ್ಮನಿ ಬರುತ್ತೆ ಅಂತ ಹೇಳಿಲ್ಲ, ಅವು ಜೀವನು ಬರುತ್ತೆ ಅಂತ ಹೇಳಿದ್ವಿ ಅಂತ ಹೇಳಿದ. ಅರ್ಥ ಆಯ್ತಾ? ಈಗ ಜೀವ ಎಲ್ಲಿದ್ದಾರೆ? ಫಸ್ಟು ಇರೋದು ಯಾರು? ಒಬ್ಬನೇ, ಅವನೇ ಬ್ರಹ್ಮ. ಎಲ್ಲಿದ್ದಾನೆ ಅಂತ ಹೀಗೆ ಶುರು ಮಾಡ್ತೀವಿ. ಫಸ್ಟ್ ಕನ್ಫ್ಯೂಷನ್ ಅಲ್ಲೇ ಶುರು ಮಾಡ್ತಾ ಹೋಗ್ತಾರೆ. ತಲೆ ಕೆಡಿಸ್ಬಿಡ್ತಾರೆ. ತಲೆ ಕೆಡಿಸ್ಕೊಂಡ್ರೆ ಎಷ್ಟು ಜನ ಇದ್ದಾರೆ? ಕೋಟ್ಯಂತರ ಜನ ಇದ್ದಾರೆ. ಆ ರೀತಿ ವಾಶ್ ಮಾಡಿಬಿಟ್ಟಿದ್ದ. ನಾನು ಜೀವೋ ಬ್ರಹ್ಮಣೋ ನಭಿದ್ಯತೆ ಐತಿ ತೇ ಮತಂ. ಅಲ್ಲಯ್ಯ, ಜೀವನೇ ಬ್ರಹ್ಮ, ಭೇದ ಇಲ್ಲ ಅಂತ ಹೇಳ್ತೀಯಲ್ಲ, ಜೀವನಿಗೆ ಅಜ್ಞಾನ ಎಲ್ಲಿಂದ ಬರುತ್ತೆ ಅಂತ ಕೇಳಿದ. ಸತ್ಯಂ, ಹೌದು, ಅರ್ಥ ಮಾಡೋಣ. ಮತ್ತೆ ಅರ್ಥ ಮಾಡ್ಕೊಂಡಿದ್ದೀರಿ, ಆದರೆ ಹೇಳ್ತೇನೆ ಕೇಳಿ. ತಥಾಪಿ ಉಪಾಧಿ ನಿಮಿತ್ತೋ ಭೇದೋ ಅಷ್ಟೇವ. ಉಪಾಧಿಯಿಂದಾಗಿ ಭೇದ ಬಂದ್ಬಿಟ್ಟಿದೆ. ಬ್ರಹ್ಮನಿಗೂ ಜೀವನಿಗೆ ಏನಿದೆ? ಭೇದ ಇದೆ. ಎಂಥ ಭೇದ ಇದು? ಸಹಜ ಭೇದ ಅಲ್ಲ, ಉಪಾಧಿಯಿಂದ ಬಂದ ಭೇದ ಇದೆ. ಆದ್ದರಿಂದ ಜೀವನಿಗೆ ಅಜ್ಞಾನ ಬರುತ್ತೆ ಅಂತಂದ್ರೆ ಇಲ್ವಲ್ಲ, ಬ್ರಹ್ಮನಿಗೆ ಅಜ್ಞಾನ ಬರೋದಿಲ್ಲ. ಅಖಿಲ ಸಮೇತ ಜೀವ ಅಖಿಲ ಸಮೇತ್ರವಲ್ವಲ್ಲ, ಅವನಿಗೆ ಬರಲಿ. ತತ್ರ ಯಥಾಸತ್ಯಪಿ ಬಿಂಬ ಪ್ರತಿಬಿಂಬ ಇವರ ಐಕ್ಯ ಕಥೆ ಕೊಡ್ತಾನೆ. ಬಿಂಬ ಪ್ರತಿಬಿಂಬಗಳ ಐಕ್ಯ ಇದ್ರೂ ಕೂಡ ದರ್ಪಣಾದಿ ಉಪಾಧಿ ನಿಮಿತ್ತ ಭೇದಾತ್ ಬಿಂಬಸ್ಯ ಅವಧಾತತ್ವೇಪಿ ಪ್ರತಿಬಿಂಬಸ್ಯ ಶ್ಯಾಮತಾ ಘಟತೆ ಏವಂ ಜೀವಬ್ರಹ್ಮಣೋ ಸತ್ಯಪಿ ಅಭೇದೆ ಬ್ರಹ್ಮಣ ಸರ್ವಜ್ಞತ್ವೇ ಅಪಿ ಜೀವಸ್ಯ ಅಜ್ಞತಾ ಘಟತೆ ಏವ ಉಪಾಧಿ ಭೇದಾದಿತಿ. ದೃಷ್ಟಾಂತ ಕೊಟ್ಟ. ತತ್ರ ಇಲ್ಲಿ ಯಥಾ ಸತ್ಯಪಿ ಬಿಂಬ ಪ್ರತಿಬಿಂಬಯೋ ಐಕ್ಯೆ, ಬಿಂಬ ಪ್ರತಿಬಿಂಬಗಳ ಐಕ್ಯ ಇದ್ರೂ ಕೂಡ. ಅದೇ ಮೊದಲೇ ತಪ್ಪು, ಅಲ್ಲಿಂದ ಶುರು ಮಾಡಿದ. ಬಿಂಬ ಕರಡಿ ಮುಂದೆ ನಿಂತ್ಕೊಂಡಿದ್ದಾನೆ. ಈಗ ಒಳ್ಳೆ ಬೆಳ್ಳಗಿದ್ದಾನೆ ಅವನು, ಗೊತ್ತಾಯ್ತಾ? ಕರಡಿ ಮುಂದೆ ನಿಂತ್ಕೊಂಡ್ಬಿಟ್ಟಿದ್ದಾನೆ, ಕಪ್ಪು ಕಾಣಿಸ್ತಿದ್ದಾನೆ. ಅರ್ಥ ಆಯ್ತಾ? ಈಗ ಎರಡು ಒಂದೇ ಅವನ ಪ್ರಕಾರ. ಬಿಂಬ ಪ್ರತಿಬಿಂಬ ಎರಡು ಏನೋ, ಎರಡು ಒಂದೇ ಐಕ್ಯ ಇದ್ರೂ ಕೂಡ. ದರ್ಪಣಾದಿ ಉಪಾಧಿ ನಿಮಿತ್ತ ಭೇದಾತ್, ದರ್ಪಣ ಸರಿ ಇಲ್ಲ. ದರ್ಪಣ ಸರಿ ಇದ್ದಕ್ಕೆ ಹೇಗೆ ಕಾಣಿಸ್ತಾ ಇದೆ ಪ್ರತಿಬಿಂಬ? ಕಪ್ಪಾಗಿ ಕಾಣಿಸ್ತಿದೆ. ಇವನು ಬೆಳಗಿದ್ದಾನೆ, ಕಪ್ಪಾಗಿ ಕಾಣಿಸ್ತಿದೆ. ಈ ಕಪ್ಪಾಗಿ ಕಾಣಿಸೋದಕ್ಕೆ ಏನು ಕಾರಣ? ದರ್ಪಣ ಕಾರಣ. ಅರ್ಥ? ದರ್ಪಣ ಅಂಬೋದೇನು? ನಿಮಿತ್ತ. ಪ್ರತಿಬಿಂಬ ಬರಕ್ಕೆ ನಿಮಿತ್ತ ಏನೋ, ದರ್ಪಣ. ದರ್ಪಣದ ದೋಷದಿಂದಾಗಿ ಪ್ರತಿಬಿಂಬ ಹೇಗೆ ಕಾಣಿಸ್ತಾ ಇದೆ? ಈಗ ಕಪ್ಪ ಕಾಣ್ತಾ ಇದೆ. ಹೊತ್ತಾನೆ, ಅದೇ ರೀತಿನೇ ದರ್ಪಣಾದಿ ಉಭಿತ್ತ ನಿಮಿತ್ತ ಭೇದಾತ್ ಬಿಂಬಸ್ಯ ಅವಧಾತತ್ವೇತಿ. ಅವಧಾತ ಅಂದ್ರೆ ಹೊಳೆಯೋದು, ಬಿಂಬ ಹೊಡಿತಕ್ಕಂಥದ್ದಾಗಿದ್ದು. ಪ್ರತಿಬಿಂಬಸ್ಯ ಶ್ಯಾಮತಾ ಘಟತೆ, ಪ್ರತಿಬಿಂಬ ಕಪ್ಪಿರೋ ಸಾಧ್ಯತೆ ಇದೆಯಲ್ಲ. ನೆಗೆಟಿವ್ ಹೇಗಿರುತ್ತೆ ತೆಗೆದಾಗ, ಫೋಟೋ ತೆಗೆದಾಗ? ನೆಗೆಟಿವ್ ನೋಡಿ ಗಾಬರಿಯಾಗಿ ಇರುತ್ತೆ. ನೆಗೆಟಿವ್ ನೋಡಿಬಿಟ್ರೆ ಅವ್ರು ಹೀಗಿದ್ದೀರಾ ಅಂತ ಆಶ್ಚರ್ಯ ಆಗುತ್ತೆ. ಯಾವುದು ಡಿಫೆಕ್ಟ್ ಅದು? ನೆಗೆಟಿವ್ ಇರೋದೇ ಆಗೋದು. ಘಟತೆ ಏವಂ ಜೀವ ಬ್ರಹ್ಮಣೋ. ಇವು ಉದಾಹರಣೆ, ಬ್ಲಾಕ್ ಆ್ಯಂಡ್ ವೈಟ್ ಫೋಟೋ ತೆಗಿತಾರೆ, ಕಲರ್ ಫೋಟೋ ತೆಗಿತಾರೆ. ಮೂರು ಎಷ್ಟು ನೆಗೆಟಿವ್ ಇದೆ, ಮೂರು ಎಷ್ಟು ಡಿಫ್ರೆನ್ಸ್ ಇದೆ? ಈಗ ಹೊತ್ತಾನೆ, ಕಲರ್ ನೆಗೆಟಿವ್ ಬೇರೆ, ಬ್ಲಾಕ್ ಆ್ಯಂಡ್ ವೈಟ್ ನೆಗೆಟಿವ್ ಬೇರೆ, ಅದರಲ್ಲೂ ಕೂಡ ನಾಲ್ಕು ವ್ಯತ್ಯಾಸ ಬಂತ. ವ್ಯಕ್ತಿ ಮಾತ್ರ ಒಬ್ಬನೇ, ನಾಲ್ಕು ಫೋಟೋ ತೆಗೆದಿದ್ದಾನೆ ಅವನಿಗೆ, ಗೊತ್ತಾಯ್ತಾ? ವ್ಯಕ್ತಿ ಒಬ್ಬನೇ, ಒಂದೇ ರೀತಿ ಇದೆ ನಾಲ್ಕು ಕೂಡ? ಈಗ ಇಲ್ಲ, ಆ ರೀತಿ ಆಗಿಬಿಟ್ಟಿದೆ. ಬ್ರಹ್ಮ ಬ್ರಹ್ಮ, ಜೀವ ಜೀವ, ಬ್ರಹ್ಮ ಜೀವ ಒಂದೇ. ಆದರೂ ಕೂಡ ಜೀವನಿಗೆ ಏನಾಗಿದೆ ಅಂತ ಕೇಳಿದರೆ ಅಜ್ಞಾನ ಬರುತ್ತೆ. ಯಾತಕ್ಕೆ? ಉಪಾಧಿ ವಶದಿಂದ ಬಂತು ಅಂತ ಹೇಳಿದ. ಏವ್ ಹಾಂ. ಹೇಳಿದ ಅದೇ ಅದೇ ನಾವು ಅಟ್ಯಾಕ್ ಮಾಡ್ತಿರೋದು. ಈಗ ಅಲ್ಲಿ ಎಲ್ಲಿದ್ದಂತೆ ಜೀವ ನಿಂತಕ್ಕಿದ್ದ ಹಾಗೆ ಅಂತ ಕೇಳ್ತೀವಿ ನಾವು. ಅರ್ಥ ಆಯ್ತಾ? ಈಗ ಜೀವ ಎಲ್ಲಿಂದ ಬಂದ ಎತ್ತಿಕ್ಕಿದ್ದ ಹಾಗೆ ಅದು ಬಂದ್ರೆ ಒಪ್ಕೊಂಬೇಡ. ಜೀವ ಇದ್ರು ನಮಗೆ ಒಪ್ಕೋತೀವಿ ನಾವೀಗ, ನಮಗೆ ಅಜ್ಞಾನ ಇದೆ, ನಾವು ಜೀವರು. ಯಾಕೆ ಅನಾದಿ ಕಾಲದ ಇದ್ದೇವೆ, ನಮ್ಗೆ ಏನು ಕ್ರಿಯೇಟೆಡ್ ಅಲ್ಲ ನಾವೀಗ. ಜೀವರಿಗೂ ಬ್ರಹ್ಮರಿಗೂ ನಮ್ಮ ಪ್ರಕಾರ ಭೇದ ಎಂಥ ಭೇದ? ಅದು ಸಹಜ ಭೇದ, ನ್ಯಾಚುರಲ್ ಭೇದನೇ ಹೊರತು ಉಪಾಧಿ ಭೇದ. ಇಷ್ಟು ಜನ ಕೂತಿದ್ದೀರಿ, ಇದರ ಭೇದ ಏನು? ನ್ಯಾಚುರಲ್. ಈಗ ಇಟ್ಕೊಂಡು ನೋಡಿದಾಗ ಏನು ಕಾಣುತ್ತೆ? ಡಲ್ಡಲ್ ಕಾಣುತ್ತೆ. ಅದೇನದು? ಅದು ದೋಷ, ಅದು ನಿಜವಾದ ಭೇದ ಅಲ್ಲ. ಅಂಗುಲಿ ಅವಚ್ಛೇದ ಅಂತ ಕರೀತಾರೆ. ಅಂಗುಲಿನ ಇಟ್ಕೊಂಡ್ಬಿಟ್ಟಾಗ ಎರಡೆರಡು ಕಾಣೋದೆಲ್ಲ ಏನದು? ಸಹಜವಾಗಿ ಎರಡು ಅಲ್ಲ, ಅದು ಉಪಾಧಿಯಿಂದ ಎರಡು. ಇಷ್ಟರ ಕಾಣ್ತಿರೋದು ಏನಿದು? ಸಹಜವಾಗಿದೆ. ಇದು ದ್ವೈತ. ಅವರು ಹೇಳ್ತಾರೆ ಗೊತ್ತಾ, ನೀವು ಹೇಳೋದು ದ್ವೈತ, ನಾವು ಹೇಳೋದು ದ್ವೈತನೇ. ನಮ್ಮ ದ್ವೈತ ಎಂಥದ್ದು? ಉಪಾಧಿಯಿಂದ ಬಂದ ದ್ವೈತ. ನಿಮ್ಮದು ಸಹಜ ದ್ವೈತ. ಸಹಜ ದ್ವೈತ ಉಪಾಧಿಲ್ಲ ಅಂತ ಹೇಳ್ತಾರೆ. ಅದೇ ಜೀವ ಇಲ್ಲೇ ಇಲ್ಲ ಈಗ. ಫಸ್ಟು ಜೀವ ಎಲ್ಲಿದ್ದಾರೆ? ಫಸ್ಟ್ ಜೀವ ಬಂದೇ ಇಲ್ವಲ್ಲ, ಈ ಶುರುವಾಯ್ತು. ಏವಂ ಜೀವ ಪ್ರಮಾಣ ಸತ್ಯಪಿ ಅಭೇದೆ ಬ್ರಹ್ಮಣ ಸರ್ವಜ್ಞತ್ವೇಪಿ ಜೀವಸ್ಯ ಅಜ್ಞತಾ ಘಟತೆ ಇವ ಉಪಾಧಿ ಭೇದಾದಿತಿ. ಸೊ ಬ್ರಹ್ಮ ಸರ್ವಜ್ಞ ಹೌದು, ಬಿಂಬ ಪ್ರತಿಬಿಂಬ ಬೆಳಗಿರೋದು ಹೌದು, ಪ್ರತಿಬಿಂಬ ಕಪ್ಪಿರೋದು ಹೌದು. ಇದು ಜಸ್ಪಾಲ್ಸಿಯವ್ರ ಉಪಾಧಿ ಹೇಗೇನೋ, ಉಪಾಧಿಯಿಂದಾಗಿ ಜೀವನಿಗೆ ಕಪ್ಪು ಥರ ಬಂದು ಬ್ರಹ್ಮ ಅಟ್ಯಾಕ್ ಆಗಿಬಿಡುತ್ತೆ ಜ್ಞಾನ ಅಂತ ಹೇಳಿದ. ಯಾವುದು ಅದು ಕೇಳ್ತೀವಿ? ಅದೆಲ್ಲ ಕೇಳ್ತೀವಿ ನಾವೀಗ, ಪ್ರತಿಯೊಂದು ಪ್ರಶ್ನೆ ಕೇಳ್ತೀವಿ. ತದಿದಂ ದೂಷಯಿತು ಪೃಚ್ಛತಿ, ಆಚಾರ ಕೇಳ್ತಾರೆ, ಆಯ್ತು ಬಿಡು. ಸಹ ಸ್ವಭಾವತಃ ಅಜ್ಞಾನತೋವಾ, ಕ್ಲಿಯರಾಗಿ ಅರ್ಥ ಮಾಡಬೇಕು. ಆಯಿತು, ಜೀವ ಬ್ರಹ್ಮರ ಭೇದ ಇದೆ, ಗೊತ್ತಾಯ್ತಾ? ಉಪಾಧಿಯಿಂದಾಗಿ ಬಂದಿದೆ, ಜೀವ ಬ್ರಹ್ಮರು ಒಂದೇ. ಉಪಾಧಿಯಿಂದಾಗಿ ಏನು ಬಂದಿದೆ? ಭೇದ ಬಂದಿದೆ, ಹೋಗ್ತಾನೆ. ಆ ಜೀವರ ಪಾರ್ಟಿಗೆ ಏನು ಬಂತು? ಅಜ್ಞಾನ ಬರುತ್ತೆ, ಹೌದಲ್ಲೋ? ಇಷ್ಟು ಒಪ್ಕೊಂಡಿದೆಯಾ? ಸರಿ, ಪ್ರಶ್ನೆ ಕೇಳ್ತೇನೆ. ಸಹ ಸ್ವಭಾವತಃ ಅಜ್ಞಾನತೋವಾ ಸ್ಯಾದಪೀದಂ ಜೀವಸ್ಯ ಜೀವಾಜ್ಞಾನವತಂ ಯದಿ ಉಪಾಧಿ ರೂಪಬದ್ಧೇತ ಸೈವ ವಿವಿಚ್ಯತಾಂ. ಆಯಿತು, ಜೀವ ಮತ್ತು ಬ್ರಹ್ಮ ಇದ್ದಾರೆ ಉಪಾಧಿಯಿಂದಾಗಿ ಅಂತ ಹೇಳಿದೆಯಲ್ಲ, ಕಿಂ ಸ್ವಭಾವತ ಅಕಲ್ಪಿತ ಇತಿ ಯಾವತ್ತು? ಅದನ್ನೇ ಕೇಳ್ತಿರೋ ನಾವೀಗ. ಜೀವ ಬ್ರಹ್ಮ ಇದ್ದಾರೆ, ಜೀವನ ಪಾಠಿಗೆ ಅಜ್ಞಾನ ಬಂತು ಅಂತ ಹೇಳ್ತೀಯಲ್ಲ, ಜೀವ ಬ್ರಹ್ಮರ ಭೇದ ಇದೆಯಲ್ಲ, ಇದರ ಸ್ವಭಾವತ ಭೇದನೋ ಅಥವಾ ಔಪಾಧಿಕ ಭೇದನೋ? ಸರಿಯಾಗಿ ಪ್ರಶ್ನೆ ಅರ್ಥ ಮಾಡ್ಕೋಬೇಕು. ಅವನೇನು ಹೇಳಿದ್ದೇನು? ಜೀವ ಬ್ರಹ್ಮ ಭೇದ ಇದೆ, ಆ ಜೀವನಿಗೆ ಅಜ್ಞಾನ ಬಂತು ಅಂತ ಹೇಳಿದ. ಸೊ ಜೀವ ಬ್ರಹ್ಮ ಭೇದ ಇದೆ ಅಂತ ಹೇಳಿದೆಯಲ್ಲ, ಇದು ಸ್ವಾಭಾವಿಕ ಭೇದನೋ ಅಥವಾ ಔಪಾಧಿಕ ಭೇದನೋ? ಪ್ರಶ್ನೆ ಈಗ. ಈಗ ಅಕಲ್ಪಿತ, ಸ್ವಭಾವತಃ ಅಕಲ್ಪಿತ ಇತಿ ಯಾವತ್? ಅಜ್ಞಾನದ ಸ್ವಭಾವತಃ ಕಲ್ಪಿತವಾದ ಭೇದ ಅಲ್ಲ ಅದು, ಅದ್ರ ಉಪಾಧಿ ಏನೂ ಇಲ್ಲ ಅಂತ ಅರ್ಥ ಅದಕ್ಕೆ. ಅಜ್ಞಾನತೋವಾ ಕಲ್ಪಿತ ಇತಿ ಶೇಷ, ಅಥವಾ ಅದು ಅಕಲ್ಪಿತ ಇದೆ ಅಂತ ತಿಳ್ಕೊಂಬೋಣ. ಅಜ್ಞಾನತೋವಾ ಕಲ್ಪಿತ, ಸ್ವಾಭಾವಿಕವಾಗಿ ಉಂಟು, ಅಜ್ಞಾನದಿಂದಾಗಿ ಬಂದಿದೆಯೋ ಅಂತ ಕೇಳಬೇಕು. ಅವನೇನು ಹೇಳಬೇಕೀಗ? ಸ್ವಭಾವ ದ್ವೈತಸ್ಯ ಸತ್ಯತಾ ಸ್ವತಏವ ಚೇ, ಇಲ್ಲ ಜೀವಬ್ರಹ್ಮರ ಭೇದ ಸ್ವಾಭಾವಿಕವಾಗಿದೆ ಅಂತ ಕೇಳಿದರೆ ಏನು ಒಪ್ಕೊಂಡಾಗಾಯ್ತು ನೀನೀಗ? ಭೇದ ಒಪ್ಕೊಂಡಾಯ್ತು. ದ್ವೈತಸ್ಯ ಸತ್ಯತಾ ಸ್ವತಏವ ಚೇ, ಸ್ವತಏವ ಚೇತ್ ಬೈ ನೇಚರ್ ಇಬ್ಬರಿಗೂ ಭೇದ ಇದೆ ಅಂತ ಕೇಳಿದರೆ ದ್ವೈತಕ್ಕೆ ಏನು ಬಂತೀಗ? ಸತ್ಯ ಯಾವ ಹೇಳ್ತಿರೋದು ಹೇಳ್ತೀವಿ, ಸತ್ಯ ಹೇಳ್ತಿದ್ದೆ ಅಷ್ಟೇ, ಏನು ಉಪಯೋಗ ಆಗಲಿಲ್ಲ ನಿನಗದು. ತಥಾ ಅಪಸಿದ್ಧಾಂತಸ್ಯಾದಿತಿ ಭಾವ, ಅದ್ವೈತ ಹೇಳ್ತೀರಿ ಅಂಥೇಳಿ ದ್ವೈತನ ಒಪ್ಕೊಂಡಿದ್ರಿಂದ ಏನು ದೋಷ ಬಂತು ನಿನಗೆ? ಅಪಸಿದ್ಧಾಂತ ದೋಷ ಬಂತು. ದ್ವಿತೀಯಂ ನಿರಾಕರೋದು, ಇಲ್ಲ ಇಲ್ಲ ಅದು ಕೂಡ ಕಲ್ಪಿತನೇ. ಅರ್ಥ ಆಯ್ತಾ? ಜೀವ ಬ್ರಹ್ಮ ಭೇದ ಇದೆ, ಅದು ಕಲ್ಪಿತವಾದ ಭೇದ, ಆ ಜೀವನ ಪಾಠಿಗೆ ಅಜ್ಞಾನ ಬರುತ್ತೆ ಅಂತ ಹೇಳ್ತೀಯಲ್ಲ, ಹಾಗಿದ್ರೆ ಅನವಸ್ಥಿತಿ ಅಜ್ಞಾನ ಹೇತೌ. ನೋಡಿ, ಈಗ ಜೀವ ಬ್ರಹ್ಮರ ಭೇದ ಇದೆ, ಅದು ಔಪಾಧಿಕ, ಜೀವನ ಪಾಠಿಗೆ ಅಜ್ಞಾನ ಬಂತು, ಹೊತ್ತಾನೆ? ಜೀವ ಬ್ರಹ್ಮರ ಭೇದ ಔಪಾಧಿಕ ಸಹಜ ಅಲ್ಲ ಅಂದಮೇಲೆ ಈ ಉಪಾಧಿ ಎಲ್ಲಿಂದ ಬಂತು ಅಂತ ಪ್ರಶ್ನೆ. ಉಪಾಧಿ ಎಲ್ಲಿಂದ ಬಂತು? ಅವಾಗೇನು ಹೇಳಬೇಕು ಅವನೀಗ? ಅಜ್ಞಾನದಿಂದ ಬಂತು ಅಂತ ಹೇಳಬೇಕು. ಸರಿ, ಅಜ್ಞಾನ ಎಲ್ಲಿಂದ ಬಂತು? ಮತ್ತೆ ಉಪಾಧಿಯಿಂದ ಬಂತು. ಮತ್ತು ಉಪಾಧಿ ಎಲ್ಲಿಂದ ಬಂತು? ಅಜ್ಞಾನದಿಂದ ಬಂತು. ಅದಕ್ಕೆ ಅನವಸ್ಥಿತಿ ಅಜ್ಞಾನ ಹೇತೌ. ಉಪಾಧಿಗೆ ಅಜ್ಞಾನ ಕಾರಣ, ಅಜ್ಞಾನಕ್ಕೆ ಉಪಾಧಿ ಕಾರಣ ಅಂತ ಹೊರಟ್ರೆ ಎಲ್ಲಿಗೆ ಹೋಗುತ್ತಿದ್ದು? ಎಂಡ್ಲೆಸ್ ಅನವಸ್ಥ ಆಗೋಯ್ತು, ಏನು ಉಪಯೋಗಕ್ಕೆ ಬರಲಿಲ್ಲ. ಅಜ್ಞಾನ ಹೇತೌ ವಿಧಿ ತತ್ಪುರುಷೋ ಬಹುರೀಶ್ಚ ದ್ವಾಪಿ ತಂತ್ರೇಣ ಉಪಾತ್ತೌ. ಆಚಾರ್ಯರು ಅಜ್ಞಾನ ಹೇತೌ ಅಂತ ಹೇಳಬೇಕಾದ್ರೆ ಅದನ್ನು ತತ್ಪುರುಷ ಸಮಾಸರು ಅಜ್ಞಾನಸ್ಯ ಹೇತು ಅಜ್ಞಾನ ಹೇತೌ, ಅಜ್ಞಾನಂ ಹೇತು ಯಶ ಸಹ ಅಜ್ಞಾನ ಹೇತು ತತ್ಪುರುಷ ಬಹುರಿಹಿ, ಎರಡು ಸಮಾಸವನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾತಾಡ್ತಿದ್ದಾರೆ. ಸೈತಿ ಪ್ರಥಮಾಂತಂ ಪ್ರಕೃತಮಿ ಅರ್ಥಾತಿಹ ಸಪ್ತಮ್ಯಂತಹ ಸಂಬದ್ಧತೆ, ಸಾಹಿತಿ ಪ್ರಥಮಾಂತಂ ಪ್ರಕೃತಮಿ ಅರ್ಥಾತಿಹ ಸಪ್ತಮ್ಯಂತಂ ಸಂಬದ್ಧತೆ ಸಹ ಅಂತಿದೆ. ಸಹ ಅಂದ್ರೆ ಏನು? ಸಹ ಸ್ವಭಾವತಃ ಇದೆಯಲ್ಲ, ಅದು ತಸ್ಮಿದ್ದಂತ ಅರ್ಥ. ಅಜ್ಞಾನಸ್ಯ ಹೇತೌ ಉಪಾಧೌ, ಅಜ್ಞಾನಕ್ಕೆ ಕಾರಣವಾಗಿರುವ ಉಪಾಧಿ ಇದೆಯಲ್ಲ, ಅಜ್ಞಾನ ಹೇತುಕ್ಕೆ ಅಂಗೀಕ್ರಿಯ ಮಾಣೆ ಅಂದರೆ ಉಪಾಧಿಗೆ ಅಜ್ಞಾನ ಕಾರಣ ಅಂತ ಹೇಳೋದಾದರೆ ಅನವಸ್ಥಿತಿ ಸ್ಯಾತ್, ಅನವಸ್ಥಿತಿ ಆಗತ್ತೆ. ಹೇಗೆ? ಸತಿ ಖಲು ಉಪಾಧೌ ತದ್ಭಿನ್ನಸ್ಯ ಜೀವಸ್ಯ ಅಜ್ಞಾನಂ ಸ್ಯಾತ್. ಮೊದಲು ಉಪಾಧಿ ಬಂದು ಭೇದ ಬಂದು ಜೀವನಿಗೆ ಅಜ್ಞಾನ ಬರಬೇಕು. ಹೊತ್ತಾನೆ ಮೊದಲು ಉಪಾಧಿಯಿಂದಾಗಿ ಭೇದ ಬಂತು, ಭೇದ ಬಂದ ಜೀವನ ಪಾಠಕ್ಕೆ ಅಜ್ಞಾನ ಬಂತು. ಕರೆಕ್ಟೇ, ಉಪಾಧಿ ಎಲ್ಲಿಂದ ಬಂತು ಅಂತ ಪ್ರಶ್ನೆ. ಉಪಾಧಿಶ್ಚ ಅಜ್ಞಾನೇ ಸತಿಶ್ಚಾತ್, ಉಪಾಧಿ ಬರಲಿಕ್ಕೇನೋ ಅಜ್ಞಾನ ಬೇಕು, ಅಜ್ಞಾನಂತೆ ಉಪಾಧೋ ಸತಿ, ಅಜ್ಞಾನಕ್ಕೆ ಮತ್ತೆ ಉಪಾಧಿ ಬೇಕು, ಉಪಾಧಿ ಮತ್ತೆ ಅಜ್ಞಾನ ಬೇಕು. ಕೆನ ಏನಾಯ್ತೀಗ ಅನವಸ್ಥ ಬಂತು. ನಾನು ಏವಂ ಅಜ್ಞಾನೋಪಾಧಿ ಪರಂಪರೈವ ಶ್ಯಾತ್ ನಾನವಸ್ಥಾ ಇತಿ ಚೆನ್ನ. ಅವನು ಪ್ರಶ್ನೆ ಮಾಡಿದ ಅಲ್ಲಿ ಬಿಡಲಿ ಬರಲಿ ಬಿಡಿ ಅಂದ ಅವನು. ಬರಲಿ ಬಿಡಿ ಅದಕ್ಕೇನಂತೆ, ಒಂದು ನ್ಯಾಯ ಇದೆ, ಬೀಜ ವೃಕ್ಷ ನ್ಯಾಯ ಅಂತ ಇದೆ. ಬೀಜ ಬಂದ ವೃಕ್ಷ ಮೊದಲು ಅಂತ ಕೇಳಿದ್ರೆ ಏನಾಗುತ್ತೆ, ಈಗ ಸಾಲ್ವ್ ಮಾಡಕ್ ಬರೋದಿಲ್ಲ. ಬಟ್ ತಪ್ಪ ಅದು, ಸರಿ ಇದೆ. ಬೀಜದಿಂದ ವೃಕ್ಷ ಬರೋದು ಕರೆಕ್ಟು, ವೃಕ್ಷದಿಂದ ಬೀಜ ಬರೋದು ಕರೆಕ್ಟು. ಅನವಸ್ಥ ಇರಲಿ ಬಿಡಿ, ಅನವಸ್ಥ ಯಾಕೋ ದೋಷ ಆಗುತ್ತೆ ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ಅದು ನಿಜವಾಗ್ಲು ಅದು ಕರೆಕ್ಟ್, ಅದು ಅನವಸ್ಥ ದೋಷ ಆಗಬೇಕಂತ ಕಾರಣ ಇಲ್ಲ. ಬೀಜವೃಕ್ಷ ನ್ಯಾಯವಿದ ಭೇದಿಸುವರಾರಿನ್ನು, ಹರಿಭಕ್ತಿ ಸಾರದೊಳಗೆ ಬೀಜವೃಕ್ಷ ನ್ಯಾಯ ಬಿಡಿಸಲಿಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಬರುತ್ತೆ ಬರುತ್ತೆ, ಅದಕ್ಕೆ ಉತ್ತರ ಕೊಡ್ತಾರೆ. ಅನವಸ್ಥ ಎರಡಿದೆ ಗೊತ್ತಾಯ್ತಾ, ಸದನವಸ್ಥ ಅಂತ ಒಂದು, ದುರನವಸ್ಥ ಅಂತ ಒಂದು. ಸದನವಸ್ಥ ಅಂದ್ರೆ ಏನೀಗ, ವೃಕ್ಷದಿಂದ ಬೀಜ ಬರೋದು ಪ್ರೂವ್ಡ್, ಬೀಜದ ವೃಕ್ಷ ಬರೋದು ಪ್ರೂವ್ಡ್, ಆದ್ರಿಂದ ಅದು ಎಂಡ್ಲೆಸ್ ಆಗಲಿಲ್ಲ. ಏನಾಯ್ತದೆ ಈಗ, ಸದನವಸ್ಥ ನಮಗೆ ಗೊತ್ತಿಲ್ಲ ಅಂತ ಆಯ್ತಾ ಹೊರತು ಅದು ಆನ್ಸರ್ ಇಸ್ ಕರೆಕ್ಟ್, ನಮಗೆ ಗೊತ್ತಿಲ್ಲ ಅಷ್ಟೇ. ಸರ್ವಜ್ಞನಾಯ ಬರೀ ಎರಡು ತೋರಿಸ್ತಿರ್ಬೇಕಾರೆ ಅಂತ ಹೇಳ್ಬಿಟ್ಟ ಮುದೋಯ್ತು. ಅದು ಇದು ಹಾಗಲ್ಲ, ಇದೇನಾಗಿದೆ ಅದಕ್ಕೇನಂತ ಕರೀತಾರೆ ಸದನವಸ್ಥ ಅಂದ್ರೆ ಏನು ಗೊತ್ತಾ, ಮೂಲ ಸಿದ್ಧವಾದ ಅನವಸ್ಥ ಅಂತಾರೆ. ಬೇಸ್ ಪ್ರೂವ್ ಆಗಿಬಿಟ್ಟಿದೆ, ಆಮೇಲೆ ಅನವಸ್ಥ ಹೇಳ್ತಾರೆ ದೋಷ ಇಲ್ಲ. ಇದು ಎಂಥದ್ದು ಅಂದರೆ ನೋಡಿ, ಅಸಿದ್ಧಿ ನಾನವಸ್ಥ ಇದೆಯೇನ, ಅಸಿದ್ಧಿ ವಿಷಯತ್ವೇನ ಅನವಸ್ಥಾತ್, ಅನವಸ್ಥಾತ್ ಅಸಿದ್ಧ ಮೂಲ ಅನವಸ್ಥ ಇದೆ. ಅದಕ್ಕೆ ಮೂಲಕ್ಷಯಕರೀಂ ಪ್ರಾಹುಹು ಅನವಸ್ಥಾಂಭಿ ದೂಷಣಂ, ಒಂದು ಕೊಟೇಶನ್. ಮೂಲಕ್ಷಯಕರೀಂ ಪ್ರಾಹುಹು ಅನವಸ್ಥಾಂಭಿ ದೂಷಣಂ, ಯಾವ ಅನವಸ್ಥಾದಲ್ಲಿ ಈ ಬೇಸಿಸ್ಸೇ ಹೋಗಿಬಿಡುತ್ತಲ್ಲ ಅದು ದುರವಸ್ಥ, ಅದಿರಬಾರ್ದು. ಸೊ ಯಾವುದರಲ್ಲಿ ಮೂಲ ಸಿದ್ಧವಾಗಿದೆ ಅಂತ ಅನವಸ್ಥ ಇಟ್ಕೊಂಡು ಏನಾಗುತ್ತದೋ ದೋಷ ಅಲ್ಲ. ನಿಮ್ಮ ಅನವಸ್ಥ ಎಂಥದ್ದು ಗೊತ್ತಾಯ್ತು, ಅಸಿದ್ಧ ಮೂಲ ಇದು. ಅರ್ಥ ಆಯ್ತಾ? ಅಸಿದ್ಧ ಮೂಲ ಯಾವುದು, ಸಿದ್ಧ ಯಾವ ಸಿದ್ಧಿ ಮಾಡಬೇಕಾಗಿತ್ತು ನೀನೀಗ, ಅಜ್ಞಾನ ಪ್ರೂವ್ ಮಾಡಬೇಕೀಗ, ಅದು ಪ್ರೂವ್ ಮಾಡಕ್ಕೆ ಹೊರಟಿದ್ದೆ, ಪ್ರೂವ್ ಆಗ್ತಾ ಇಲ್ಲ. ದೇರ್ಫೋರ್ ಏನಿದು, ಅಸಿದ್ಧ ಮೂಲ. ಅಸಿದ್ಧ ಮೂಲ ಅನವಸ್ಥ ರೂಪಲಿಕ್ಕೆ ಬರೋದಿಲ್ಲ, ಅದು ಸಿದ್ಧ ಮೂಲ. ಎರಡನ್ನೂ ತೋರಿಸ್ಬಿಟ್ಟಿದೆ ಆದ್ರಿಂದ ಅದು ಎಂಥ ಅನವಸ್ಥ, ಅದು ಸದನವಸ್ಥ. ಈ ಅನವಸ್ಥದ ಎರಡು ಭಾಗ ಇದೆ. ಈ ಉದಾಹರಣೆಗೆ ಬೀಜವೃಕ್ಷ ನ್ಯಾಯ ಇದೆ. ಈ ಬೀಜ ಇಪ್ಪ ಎಲ್ಲಿಂದ ಬಂತು, ವೃಕ್ಷದಿಂದ ಬಂತು. ಆ ವೃಕ್ಷ ಎಲ್ಲಿಂದ ಬಂತಪ್ಪ, ಇನ್ನೊಂದು ಬೀಜದಿಂದ ಬಂತು. ಅದೆಲ್ಲಿಂದ ಬಂತು, ವೃಕ್ಷ. ಕೊನೆಗೆ ಅನವಸ್ಥ ಇದು, ಎಂಡ್ಲೆಸ್ ಆಗೋಯ್ತು. ಬಟ್ ಎಂಡ್ಲೆಸ್ ಆದರೂ ಪ್ರಾಬ್ಲಮ್ ಇಲ್ಲ, ಯಾತಕ್ಕೆ ಅಂದರೆ ಬಂದಿದ್ದು ಕಂಡಿದ್ದೇವೆ ಈಗ ಆಗಲಿ, ಒಂದು ಪ್ರೂವ್ ಆಗಿಬಿಟ್ಟೆ ಎದುರುಗಡೆಗೆ. ಮೂಲ ಕಾರಣ ಗೊತ್ತಿಲ್ಲ ನಮಗೆ ಅಷ್ಟೇ, ಇಲ್ಲಿ ಹಾಗಲ್ಲ, ಮೊದಲನೇ ಕಾರಣನೇ ಗೊತ್ತಾಗ್ತಾ ಇದೆ. ಅರ್ಥ ಆಯ್ತು? ಮೊದಲನೇ ಕಾರಣನೇ ಪ್ರೂವ್ ಆಗದೆ ಹೋದ ಏನಂತ ಕರೀತಾರೆ ಅದನ್ನು, ಮೂಲ ಕ್ಷಯಕರಿ ಅನವಸ್ಥ. ಮೊದಲೇ ಪ್ರೂವ್ ಆಗಿಬಿಟ್ರೆ ಏನಾಯ್ತದ, ಸದಾ ಅನವಸ್ಥ. ಆದ್ರೂ ಒಪ್ಪಿಡ್ಬೇಕು ಯಾವಾಗಲೂ ಕೂಡ. ಎದಕ್ಕೆ ಹೇಳ್ತಾ, ನಾನು ಅಸಿದ್ಧ ವಿಷಯತ್ವೇನ ಅನವಸ್ಥಾತ್. ಅಸಿದ್ಧ ವಿಷಯ ಅಂದ್ರೇನೋ, ಅಸಿದ್ಧ ಮೂಲ ವಿಷಯ, ಮೂಲನೇ ಸಿದ್ಧವಾಗಿಲ್ಲ ಆದ್ರಿಂದ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಪ್ರೂವ್ ಮಾಡಿ ತೋರಿಸಿದ್ದೇವೆ, ಇಲ್ಲಿ ಪ್ರೂವ್ ಮಾಡಕ್ಕೆ ಬರ್ತಾ ಇಲ್ಲ. ಈಗ ನೋಡಿ, ಜೀವ ಬ್ರಹ್ಮ ಭೇದ ಇದೆ, ಇದು ಔಪಾಧಿಕ ಅಂತ ಪ್ರೂವ್ ಮಾಡಿ ತೋರಿಸ್ಬಿಟ್ರೆ ಒಪ್ಪೋದು ನಾವೀಗ. ಪ್ರೂವ್ ಆಗ್ತಾ ಇಲ್ಲ, ಪ್ರೂವ್ ಆಗದೆ ಹೋದಾಗ ಇನ್ನೊಂದು ಕಾರಣ ಕೊಟ್ಟರೆ ಉಪಯೋಗ ಇಲ್ಲ. ಒಂದು ಜಿರಾಕ್ಸ್ ಕೊಟ್ಟ, ಮತ್ತೆ ಒಳ್ಳೆ ಮತ್ತೊಂದು ಜಿರಾಕ್ಸ್ ಕೊಟ್ಟ, ಮತ್ತೊಂದು ಜಿರಾಕ್ಸ್ ಕೊಟ್ಟ, ಕೊನೆಗೆ ಏನಂತೀವಿ ನೋಡು, ಇದು ಕೋಟಿ ಕೊಟ್ಟರು ಒಪ್ಪೋದಿಲ್ಲ ಅಂತ ಹೇಳಿದ. ಒಂದು ಒರಿಜಿನಲ್ ತೋರಿಸ್ಬಿಟ್ಟ ತಕ್ಷಣ ಒಪ್ಪೊಂಬಿಟ್ಟು, ಯಾತಕ್ಕೆ, ಯಾತ ಒರಿಜಿನಲ್ ಇದೆ. ಒರಿಜಿನಲ್ ತೋರಿಸಿದ ತಕ್ಷಣ ಏನಾಗುತ್ತದು, ಎಷ್ಟು ಕಾಪೀಸ್ ಇದ್ರೂ ಪ್ರಾಬ್ಲಮ್ ಇಲ್ಲ. ಅದು ಬರೀ ಡೂಪ್ಲಿಕೇಟ್ ಕೋಟಿ ಕೊಟ್ಟರು ಕೂಡ ಏನಲ್ಲ, ಅದು ಸಿದ್ಧ. ಕೊನೆಗೆ ಹೇಳ್ತಾರೆ ಒರಿಜಿನಲ್ ತೋರಿಸಿಲ್ಲ ಅಷ್ಟೇ, ಹೇಳೋ ಒಂದೇ ಕಂಪ್ಲೇಂಟ್, ಒರಿಜಿನಲ್ ತೋರಿಸಿಲ್ಲ. ಒರಿಜಿನಲ್ ತೋರಿಸ್ಬಿಟ್ರೆ ಏನಾಯ್ತು, ಈಗ ಅಷ್ಟು ಡೂಪ್ಲಿಕೇಟ್ ಕಳ್ಕೊಂಡ್ಬಿಟ್ಟು ಬರ್ಕೊಂಡಿರ್ತಾನೆ, ಒರಿಜಿನಲ್ ವೆರಿಫೈಡ್ ಅಂತ ಬರ್ಕೊಂಡ್ಬಿಟ್ಟಿರ್ತಾನೆ. ಆಮೇಲೆ ನೋ ಪ್ರಾಬ್ಲಮ್, ಅವ್ನು ಕಳ್ಕೊಂಡು ಅವ್ನು ತಪ್ಪಷ್ಟೇ. ಈಗ ಇವನು ತಪ್ಪಲ್ಲ, ಇವ್ನು ಯಾವುದೇ ಕಾರಣ ಮತ್ತೆ ಕೇಳಿದ್ರು ಕೊಡ್ಲಕ್ಕೆ ಬರಲಿಲ್ಲ, ಯೋಚನೆ ಮತ್ತೆ ಬರ್ಕೊಂಡು ವೆರಿಫೈಡ್ ಅಂತ ಬರ್ಕೊಂಡ್ಮೇಲೆ ಅದು ಮೂಲ ಸಿದ್ಧ ಆಗೋಯ್ತು. ಈಗ ಸಿಗದೆ ಹೋದ್ರು ಕೂಡ ಇನ್ನೊಂದು ಜನಕ್ಕೆ ಕೊಟ್ಟರು ಒಪ್ಪಬೇಕಾಗ, ಈಗ ವೆರಿಫೈ ಮಾಡ್ಕೊಂಡ್ರೆ ಒಪ್ಪಬೇಕು. ಈಗ ಸೊ ವೆರಿಫೈಡ್ ಅದು ಬೀಜವೃಕ್ಷ ನ್ಯಾಯ ಏನದು, ವೆರಿಫೈಡ್. ಈಗ ಒರಿಜಿನಲ್ ಇಲ್ಲ, ಈಗ ಒರಿಜಿನಲ್, ಬಟ್ ವೆರಿಫೈ ಆಗೋಗ್ಬಿಟ್ಟಿದೆ ಈಗಾಗಲೇ. ಬಟ್ ಅಲ್ಲಿ ವೆರಿಫೈ ಒರಿಜಿನಲ್ಲೇ ಒಂದ್ಸರ್ತಿ ತೋರಿಸ್ತಾರೆ ಮಾಡ್ತಾ ಇರ್ತಾರೆ, ಅದು ತಪ್ಪಾಯ್ತು. ಒರಿಜಿನಲ್ ಒಂದ್ಸರ್ತಿ ತೋರಿಸ್ತೇವೆ ಹೋಗ್ಬಿಟ್ರೆ ನೋ ಪ್ರಾಬ್ಲಮ್, ಅದು ಪ್ರಾಬ್ಲಮ್ ಆಗುತ್ತೆ. ಎಷ್ಟೋ ತರ್ತಾರೆ, ಎಷ್ಟು ಇದನ್ನು ಹೋಗ್ತೀವಿ, ಟ್ರೂ ಕಾಪಿ ಮಾಡ್ಸಕ್ಕೆ ಹೋಗ್ತೇವೆ. ಅವ್ರು ಒರಿಜಿನಲ್ ಕೇಳ್ತಾರೆ, ನಾವು ಒರಿಜಿನಲ್ ತೋರಿಸ್ಲೇಬೇಕು, ಇದು ಅವರು ಸೈನ್ ಮಾಡೋದಿಲ್ಲವ್ರು, ಅಡ್ಜಸ್ಟ್ ಮಾಡಿ ಮಾಡ್ಕೊಳ್ಳೋದು ಬೇರೆ, ಆ್ಯಕ್ಚುಲಿ ಮಾಡೋದಿಲ್ಲ ಅವ್ರು, ಗೊತ್ತಾಯ್ತಾ? ಕೊನೆಗೆ ಏನಾಯ್ತು ಒಂದ್ಸರ್ತಿ ಒರಿಜಿನಲ್ ತೋರಿಸೋಕ್ಕಾಗಲಿಲ್ಲ, ಬಟ್ ಇನ್ನೂ ಅಟೆಸ್ಟೆಡ್ ಕಾಪಿ ತೋರಿಸಿದೆ. ಅವಾಗ ಓಕೆ, ಅಟೆಸ್ಟೆಡ್ ಕಾಪಿ ಮಾಡಿರೋದ್ರೆ ಅದು ಒರಿಜಿನಲ್, ಮತ್ತು ಅದು ಕಾಪಿ ಡೂಪ್ಲಿಕೇಟ್ ಆಗಬಾರ್ದು. ಅಟೆಸ್ಟೆಡ್ ಒರಿಜಿನಲ್ ಕಾಪಿ ಅಂದರೆ ಒರಿಜಿನಲ್, ಅದು ಮತ್ತೆ ಜೆರಾಕ್ಸ್ ಬಿಟ್ಟು ಡೂಪ್ಲಿಕೇಟ್ ಆಯಿತು. ಅವಾಗ ಏನು ಮಾಡ್ತಾರೆ, ಒಪ್ಕೊಂಡ್ಬಿಡ್ತಾರೆ. ಅದಕ್ಕೆ ಎಷ್ಟೋ ಸರ್ತಿ ಸೇಲ್ಡಿಯಲ್ಲಿ ಕೊಡಬೇಕು, ಬ್ಯಾಂಕಿಗೆ ಮಾಡಿರ್ತಾರೆ, ಪ್ಲೆಡ್ಜ್ ಮಾಡಿಬಿಡ್ತಾರೆ ಬ್ಯಾಂಕಿಗೆ. ಯಾವುದೋ ಇದಕ್ಕೆ ಮತ್ತೆ ಬೇಕಾಗುತ್ತೆ ಇವರು ಸೇಲ್ಡಿಯನ್ನ, ಇವ್ನು ಕೊಡೋಕ್ಕಾಗೋದಿಲ್ಲ. ಏನಂತ ನಾನು, ಅಟೆಸ್ಟೆಡ್ ಕಾಪಿ ಇಟ್ಕೊಂಡು, ಸರ್ಟಿಫೈಡ್ ಕಾಪಿ ಕೊಟ್ಬಿಟ್ರೆ ಮುಗಿದು. ಸರ್ಟಿಫೈಡ್ ಕಾಪಿ ಇಸ್ ವ್ಯಾಲಿಡ್, ಆ್ಯಸ್ ಗುಡ್ ಆ್ಯಸ್ ಒರಿಜಿನಲ್. ಗೊತ್ತಾಯ್ತು? ಎರಡು ಕಡೆ ಸರ್ಟಿಫೈಡ್ ಕಾಪಿ, ಇಲ್ಲೂ ಕಾಪಿನೇ ಅಲ್ಲೂ ಕಾಪಿನೇ. ಇದು ಎಂಥ ಕಾಪಿ ಇದು? ಸರ್ಟಿಫೈಡ್, ಅದು ಅನ್ಸರ್ಟಿಫೈಡ್. ಸೊ ಬೀಜವೃಷ್ಠ ನ್ಯಾಯ ಎಂತ ಎಂತದ್ದು ಸರ್ಟಿಫೈಡ್ ಅನವಸ್ಥ, ಇದು ಅನ್ಸರ್ಟಿಫೈಡ್ ಅನವಸ್ಥ, ದೇರ್ಫೋರ್ ಅದಕ್ಕೆ ಒಪ್ಲಕ್ಕೆ ಬರೋದಿಲ್ಲ. ಇದೆಲ್ಲ ಯೋಚನೆ ಮಾಡಿದರೆ ನಮ್ಮಲ್ಲಿ ಯಾವ ಟೆನ್ಷನ್ ಇಲ್ಲ, ಎಮೋಷನ್ ಇಲ್ಲ, ಫ್ಯಾಕ್ಟ್ ಏನಿದೆ ಅಂತ ಹೇಳುತ್ತೆ. ಅವರೆಲ್ಲ ಆಗಲ್ಲ, ಏನ್ರಿ ಹೀಗೆ ಮಾಡ್ತೀರಿ, ಕಣ್ಣು ಕೆಂಪು ಮಾಡ್ಕೋಬೇಕು, ಏನು ಉಪಯೋಗ ಇಲ್ಲ. ಅದರಿಂದ ಅಸಿದ್ಧ ವಿಷಯತ್ತೇರ ಅರವಸ್ಥಾತ್ವಾ ಅಜ್ಞಾನಂ ಪ್ರತಿ ಪ್ರತೀತಿ ಸಿದ್ಧಂ ಪರಂಪರಾಂ ಕಲ್ಪಯಿಷ್ಯತಿ ಇತಿ ಚೆನ್ನ. ಇದು ನಮಗೆ ಒಪ್ಕೊಂಡ್ರೆ ನಾವೀಗ ನಮಗೆ ಅಜ್ಞಾನ ಇದೆ. ಈಗ ಎಂಥ ಅಜ್ಞಾನ ಇದು? ಅನಾಧಿಕಾರದ ಅಜ್ಞಾನ. ಈಗ ನೀನು ಹೋಗ್ತೀವಿ ಕರೆಕ್ಟ್ ಅದು, ಯಾಕೆಂದ್ರೆ ಅನಾಧಿಕಾರದ ಭೇದನೂ ಇದೆ, ಅಜ್ಞಾನವೂ ಇದೆ, ಏನು ಸಮಸ್ಯೆ ಇಲ್ಲ. ಅಜ್ಞಾನಂ ಪ್ರತೀತಿ ಸಿದ್ಧಂ ಪರಂಪರಾ ಕಲ್ಪಯಿಷ್ಯತಿಯನ್ನ ಅಲ್ರಿ, ಅಜ್ಞಾನ ಅಂಬುದು ಪ್ರತಿ ಸಿದ್ಧ ಆಗಿಬಿಟ್ಟಿದೆ, ಅದು ಒಪ್ಕೊಬೇಡ ಅಂತ ಕೇಳ್ತಾನೆ. ಒಪ್ಕೊಳ್ಳೋಕ್ಕಾಗೋದಿಲ್ಲ. ಅತ್ಯಂತಿಕ ಭೇದೇನೈವ ತಸ್ಯೋಪಪತ್ತೇಹೇ. ಇವತ್ತು ಜೀವಬ್ರಹ್ಮರ ಭೇದ ಸಿದ್ಧವಾಗಿ ಎರಡರಲ್ಲಿ ಒಂದು ಪ್ರೂವ್ ಆಗಿದ್ದು ಸಾಕಾಗಿತ್ತು ನಮಗೆ. ಏನು ಪ್ರೂವ್ ಆಗಬೇಕೀಗ? ಬ್ರಹ್ಮನಿಗೆ ಅಜ್ಞಾನ ಇದೆ ಅಂತ ಪ್ರೂಫ್ ಕೊಡು, ಒಪ್ಕೊಂಡ್ಬಿಡ್ತೇವೆ. ಅದು ಇಲ್ಲಾಜಿಕಲ್. ಅಜ್ಞಾತ ಅಖಿಲ ಸಂವೇತ್ತು ಘಟತೇನ ಕುತಶ್ಚನ. ಅಥವಾ ಭೇದ ಸತ್ಯವಾಗಿದೆ ಅಂತೇಳಿ ಒಪ್ಕೊಂಡ್ಬಿಡ್ತೇವೆ. ಭೇದ ಸತ್ಯ ಅಂತ ಏನೋ ಒಪ್ಪಾಗಿಲ್ಲ, ಯಾತಕ್ಕೆ? ಅದ್ವೈತ ಹೋಗ್ಬಿಡುತ್ತೆ ನನಗೆ, ಅದ್ವೈತ ಒಪ್ಪಾಗಿಲ್ಲ. ಇದನ್ನು ಒಪ್ಪಿದರೆ ದ್ವೈತ ಹೋಗುತ್ತೆ, ಅದು ಒಪ್ಪಿದ್ರೆ ಅದ್ವೈತ ಹೋಗುತ್ತೆ, ಥೇರ್ಫೋರ್ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಸ್ಯಾದೇವಂ ಯದಿ ಅಜ್ಞಾನೋಪಾಧಿ ವ್ಯಕ್ತಿ ಭೇದ ಸ್ಯಾತ್, ಅಜ್ಞಾನಸ್ಯ ಅಜ್ಞಾನೋಪಾಧಿ ವ್ಯಕ್ತಿ ಭೇದ ಸ್ಯಾತ್ ನಚೈವಂ ಏಕಮೇವ ಅಜ್ಞಾನಂ ಉಪಾಧಿಶ್ಚ ಅತ್ಯಂಗೀಕಾರಾದಿತಿ ಚೇತ್ ಏವಂ ತರ್ಹಿ ಸಾ ಭೂತ ಅನವಸ್ಥಾ ಅನ್ಯೋನ್ಯಾಶ್ರಯಸ್ತು ಭವಿಷ್ಯತಿ ಇತ್ಯಾಹ. ಹಾಗೆ ಹೇಳಿದ ನೋಡಿ, ಅನವಸ್ಥ ಬರದಂತೆ ಮಾಡ್ತೀನಿ ಅಂತ ಹೇಳಿದ. ಹೇಗೆ ಮಾಡ್ತೀನಿ ಹೇಳು ಅಂತ ಕೇಳಿದ. ಸ್ಯಾದೇವಂ ಯದಿ ಅಜ್ಞಾನೋಪಾಧಿ ವ್ಯಕ್ತಿ ಭೇದ ಸ್ಯಾತ್, ಅಜ್ಞಾನ ಉಪಾಧಿ ವ್ಯಕ್ತಿ ಭೇದ ಸ್ಯಾತ್. ಅದು ಅಜ್ಞಾನದಿಂದ ಉಪಾಧಿ, ಉಪಾಧಿಯಿಂದ ಅಜ್ಞಾನ ಅಂತ ಹೇಳೋದಕ್ಕೆ ಹೋದ್ರೆ ಏನಾಗುತ್ತೆ? ಅದು ಲಿಂಕ್ ಸಿಗುತ್ತೆ, ಅವರಿಗೆ ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ಹೇಳೋದಿಲ್ಲ. ನಚೈವಂ ಏಕಮೇವ ಅಜ್ಞಾನಂ ಉಪಾಧಿಶ್ಚೈತ್ ಅಂಗೀಕಾರಾದಿತಿ ಚೇತ್ತ. ಅಜ್ಞಾನ ಉಪಾಧಿ ಎರಡು ಒಂದೇನೆ, ಎರಡು ಕೆಲಸ ಮಾಡುತ್ತೆ. ಒಂದು ಡಿವೈಡ್ ಮಾಡುತ್ತೆ, ಇನ್ನೊಂದು ಅಟ್ಯಾಕ್ ಮಾಡುತ್ತೆ. ಅರ್ಥ ಆಯ್ತಾ? ಫಸ್ಟ್ ನಾವೇನು ಹೇಳಿದ್ವಿ, ಉಪಾಧಿಯಿಂದಾಗಿ ಡಿವೈಡ್ ಆಯಿತು, ಅಜ್ಞಾನದ ಉಪಾಧಿ ಬಂದಿತ್ತು ಅಂತ ಹೇಳಿದ್ವಿ. ನೀವು ಬೇರೆ ಏನೋ ಪ್ರಶ್ನೆ ಮಾಡಿಬಿಟ್ರಿ. ನಾ ಹೇಳೋದಿಲ್ಲ. ಜೀವ ಬ್ರಹ್ಮ ಒಬ್ಬನೇ ಇದ್ದಾನೀಗ, ಬ್ರಹ್ಮ ಒಬ್ಬನೇ ಇದ್ದಾನೆ, ಒಂದು ಉಪಾಧಿ ಬರುತ್ತೆ, ಅದು ಅಜ್ಞಾನ ಉಪಾಧಿ ಆರ ಕರ್ಕೊಂಡು ಅದೇನು ಮಾಡುತ್ತೆ? ಅದು ಡಿವೈಡ್ ಮಾಡಿ ಜೀವನ ಅಟ್ಯಾಕ್ ಮಾಡಿಬಿಡುತ್ತೆ. ಅರ್ಥ ಆಯ್ತಾ? ಈಗೇನು ಪ್ರಾಣದೇನು ಅಂತ ಕೇಳಿದೆ. ಉಪಾಧಿ ಬಂದು ಅದು ಎರಡು ಕೆಲಸನೂ ಒಂದೇ ಮಾಡುತ್ತೆ. ಅದು ಅದೇ ಉಪಾಧಿ, ಅದೇ ಅಜ್ಞಾನ. ಒಂದು ಉಪಾಧಿಗೊಂದಾಗ ಬೀಜ ವೃಕ್ಷ ಎರಡು ಒಂದೇ ಅಂತ ಹೇಳಿದ್ರೆ ಹಾಗೂ ಹಾಗೆ ಬೀಜ ವೃಕ್ಷ ಎರಡು ಒಂದೇನೆ, ಎರಡು ಬೇರೆ ಬೇರೆ ಅಲ್ಲ ಅಂತ ಹೇಳ್ತೇನೆ ಅಂತ ಹೇಳ್ತಾರೆ. ಅವಾಗ ಸರಿ ಬಿಡು, ಹಾಗಿದ್ರೆ ಅನವಸ್ಥ ಬರಲಿಲ್ಲ. ಏನು ಬಂತು? ಅನ್ಯೋನ್ಯಾಶ್ರಯ ಬಂತಾಗ. ಯಾತಕ್ಕೆ ಅಂತ ಕೇಳಿದರೆ, ಈ ಅಜ್ಞಾನ ಇರೋದು ಒಂದು ಅಜ್ಞಾನ, ಒಂದು ಉಪಾಧಿ. ಅಜ್ಞಾನದಿಂದ ಉಪಾಧಿ, ಉಪಾಧಿಯಿಂದ ಅಜ್ಞಾನ, ಈ ಅಜ್ಞಾನದ ಈ ಉಪಾಧಿ, ಈ ಉಪಾಧಿಯಿಂದ ಈ ಅಜ್ಞಾನ, ಅದು ಅನ್ಯೋನ್ಯಾಶ್ರಯ. ಅದು ಇನ್ನೊಂದು ಉಪಾಧಿಗೆ ಹೋದರೆ ಆ ಅನ್ಯೋನ್ಯಾಶ್ರಯ ಆಗಲಿಲ್ಲ. ಇನ್ನೊಂದು ಉಪಾಧಿ ಹೋದ್ರೆ ಅರವಸ್ಥ ಆಗಿಬಿಡುತ್ತದೆ. ಎರಡಕ್ಕೂ ಬಂದರೆ ಅವಾಗ ಏನು ಮಾಡ್ತೀರಿ? ಉಪಾಧಿಯಿಂದ ಅಜ್ಞಾನ, ಅಜ್ಞಾನ ಉಪಾಧಿ ಅಷ್ಟೇ, ಬೇರೆ ಕಡೆ ಹೋಗೋದಿಲ್ಲ ಅಂತ ಕೇಳಿದ. ಅವಾಗ ಬಿಡು, ಅನ್ಯೋನ್ಯಾಶ್ರಯ ದೋಷ ಬಂತಷ್ಟೇನೆ. ಕ್ಯಾನ್ಸರ್ ಅಲ್ಲ, ಟಿ ಬಿ ಅಂತ ಪ್ರೂವ್ ಆಯ್ತು ಅಷ್ಟೇ. ಒಂದು ರೋಗನೇ, ಏನೋ ಭಾರಿ ಟೆಸ್ಟ್ ಮಾಡ್ಕೊಂಡು ಏನು ಮಾಡಿ ಕೆಂಪ್ತಾ ಇದ್ದ, ಭಾರಿ ಕೆಂಪ್ತಿದ್ದ, ಕೊನೆಗೆ ಟೆಸ್ಟ್ ಮಾಡಿದ್ರು ಭಾರಿ ಘೋಷಿತ ಬಂದು ಕ್ಯಾನ್ಸರ್ ಅಲ್ಲ ಅಂತ ಬಂದ. ಇನ್ನೊಂದು ರಿಪೋರ್ಟ್ ತೋರಿಸಿದ್ದಕ್ಕೆ ಟಿ ಬಿ ಆಗಿದೆ ಅಂತೇಳಿ. ಅವ್ರು ಏನಾಯ್ತು? ಈಗ ಏನು ಉಪಯೋಗ ಆಗಲಿಲ್ಲ ಅದರಿಂದ, ದೋಷ ಬೇರೆ ಆಯ್ತು ಹೊರತು ಪ್ರಾಬ್ಲಮ್ ಹಾಗೆ ಉಳ್ಕೊಂಡು. ಅದಕ್ಕೆ ಅನ್ಯೋನ್ಯಾಸ ದೋಷ ಬಂತು, ಏನು ಮಾಡ್ತೀವಿ ಈಗ? ಹೇಗೆ ಬಂತು ಅಂತ ಕೇಳಿದರೆ ಅರ್ಥ ಮಾಡ್ಕೋಬೇಕು. ಜೀವ ಬ್ರಹ್ಮ ಇದ್ದಾನೆ, ಬ್ರಹ್ಮನಿಗೆ ಅಜ್ಞಾನ ಇಲ್ಲ, ಓಕೆ. ಆದರೆ ಬ್ರಹ್ಮನಿಗೆ ಜೀವತ್ವ ಇದೆಯಲ್ಲ, ಜೀವಭಾಗ ಇದೆಯಲ್ಲ, ಅದು ಅಜ್ಞಾನ ಬಂತು. ಅಲ್ಲೇ ಜೀವವಾಗಿ ಎಲ್ಲಿಂದ ಬಂತು ಅಂತ ಕೇಳಿದರೆ ಉಪಾಧಿಯಿಂದ ಬಂತು. ಉಪಾಧಿ ಇಲ್ಲದ ಅಜ್ಞಾನದಿಂದ ಬಂತು. ಅರ್ಥ ಆಯ್ತಾ? ಉಪಾಧಿಯಿಂದ ಬಂತು, ಅಜ್ಞಾನದಿಂದ ಬಂತು. ಅಜ್ಞಾನ ಉಪಾಧಿಯಿಂದ ಬಂತು ಅಂತ ಕೇಳುತ್ತಾರೆ. ಇದು ಅನ್ಸರ್ ಇದು ಅಲ್ಲ. ಇವ್ರು ಕೇಳಿ ಅವ್ರು ಕೇಳಿ ತಿಬ್ಬರದ್ದು ಏನಂತಾರೆ ಅವರು? ಬೀರ್ಕಾಯಿ ಕೇಳಿದ್ರು, ಅವ್ರ ಹತ್ರ ಅಂತ ಹೇಳಿದ್ರು, ಅವ್ರಿಗೆ ಹೇಳಿದ್ರು, ಇವ್ರ ಹತ್ರ ಅಂತ ಹೇಳಿ. ಇಬ್ಬರು ಜೊತೆ ಲಿಸ್ಟ್ ಕೇಳಿದ್ರು, ಯಾರ ಹತ್ರ ಇದೆ ಹಾಗಿದ್ರೆ? ಇಬ್ಬರ ಜೊತೆ ಯಾರ ಹತ್ರ ಸಿಕ್ಕಬೇಡ, ಉತ್ತರ ಕೊಡಲೇಬೇಕು ಅವ್ರಿಗೆ. ಇವರು ಅವರೇ ಜಗಳ ಆಡ್ಬೇಕು, ನಿನ್ನ ಹತ್ರ ಅಂತ ಹೇಳಿ. ಅವಾಗ ಇಬ್ಬರು ಕಳ್ಳರು ಅಂತ ಅರ್ಥ. ಇಬ್ಬರು ಎಂಥವ್ರೀಗ ಶೇರ್ ಮಾಡ್ಕೊಂಡು ಹಚ್ಕೊಂಡಿದ್ದಾರೆ ಅಂತ. ಹಾಗೆ ಆಬ್ಜೆಕ್ಸಲ್ಲಿ ನಡ್ಕೋಬಹುದು, ಎದುರು ಸಿಕ್ಕ ಹೇಳೋಕ್ಕಾಗೋದಿಲ್ಲ. ಆದರೆ ಒಮ್ಮೆ ತೋರಿಸ್ಬಿಟ್ರೆ ಅವನ ಹತ್ರ ಇದೆ ಅಂತ ಹೇಳಿದ್ರೆ ನಡೆದು ಎತ್ತಬಹುದು. ಆಯ್ತು, ಅನ್ಯಾಯಾಶ್ರಯ ಅಲ್ಲ ಅದು. ಡಿವೈಡ್ ಆಯಿತು. ಹೆಂಗೆ ಡಿವೈಡ್ ಆಯಿತು? ಅಜ್ಞಾನದ ಡಿವೈಡ್ ಆಯಿತು. ಅಜ್ಞಾನದಿಂದ ಉಪಾಧಿಯಿಂದ ಬಂತು, ಉಪಾಧಿ ಇರೋದು ಅಜ್ಞಾನದಿಂದ ಬಂತು. ಮತ್ತೆ ಅರ್ಥ ಆಯ್ತಾ? ನಾಕ್ತಂತ ಏನಂತೀವಿ ನಾವು? ಯಾರು ಯಾರಿಗೆ ಉತ್ತರ ಕೊಟ್ಟರೆ ಸಿಟ್ಟು ಬಂದು ತಾರಿ ಕಟ್ಟಿದೆ ಅಂತ ಹೇಳ್ತಾರಲ್ಲ, ಅದೇ ಮಾತು ಕೇಳ್ತಾರೆ. ಈ ಕಡೆಗಳು ಇರೋದೇ ಒಬ್ಬರು. ಏನು ಮಾಡ್ತೀರಿ ಈಗ? ಅಜ್ಞಾನ ಬರಲಿಕ್ಕೆ ಅಜ್ಞಾನ ಎಲ್ಲಿದೆ ಫಸ್ಟು? ಬ್ರಹ್ಮ ಇಲ್ಲಿದ್ದಾನೆ, ಹೇಗೆ ಡಿವೈಡ್ ಆದ? ಉಪಾಧಿ ಯಾವುದದು? ಅಜ್ಞಾನದಿಂದ ಉಪಾಧಿ ಬಂತು, ಉಪಾಧಿಯಿಂದ ಅಜ್ಞಾನ ಬಂತು, ಉಪಾಧಿಯಿಂದ ಅಜ್ಞಾನ ಬಂತು, ಅಜ್ಞಾನದ ಉಪಾಧಿ ಬಂತು, ಉಪಾಧಿಯಿಂದ ಅಜ್ಞಾನ ಬಂತು ಅಂತ ಏನಂದರೆ ಅದು ಯಾವುದೋ ಉಪಾಧಿ ಬಂತು, ಜೀವ ಬರೋ ಡಿವೈಡ್ ಆಗಿಬಿಟ್ರು, ಅಜ್ಞಾನ ಅಟ್ಯಾಕ್ ಮಾಡಿ. ಅಲ್ಲೇ ಉಪಾಧಿ ಇಲ್ಲ, ಅಜ್ಞಾನವಶಾತ್ ಉಪಾಧಿ ಕ್ರಿಯೇಟ್ ಆಯಿತು. ಗೊತ್ತಾಯ್ತಾ? ಉಪಾಧಿ ಕ್ರಿಯೇಟ್ ಆಗಿದ್ದಲ್ಲಿಂದ ಅಜ್ಞಾನವಶದಿಂದ. ಅದ್ರ ಬದಲು ನಾವೇನು ಹೇಳಿದ್ವಿ ಈಗ? ಜೀವ ಬ್ರಹ್ಮ ಇದ್ದಾರೆ, ಜೀವನಿಗೆ ಅಜ್ಞಾನ ಬಂತು, ಪ್ರಾಬ್ಲಮೇ ಇಲ್ಲ. ಅರ್ಥ ಆಯ್ತಾ? ಈಗ ಆದ್ರೆ ಜೀವ ಬ್ರಹ್ಮನೇ ಒಬ್ಬನೇ ಇದ್ದಂತ ತಿಳ್ಕೊಂಡ ಮೇಲೆ ಅವನು ಡಿವಿಷನ್ ಯಾವಾಗಾಯ್ತು ಅವನಲ್ಲಿ, ಉಪಾಧಿಯಿಂದ ಹೇಗೆ ಭೇದ ಬಂತು ಅದನ್ನು ಹೇಳೋಕೆ ಸಾಧ್ಯ ಆಗ್ತಾ ಇಲ್ಲ, ಇನ್ನೂ ಸಾಧ್ಯ ಆಗಿಲ್ಲ ಅವರಿಗೆ. ಶರೀರ ಇರೋದು ಯಕ್ಷೀರಿಯ ಅಲ್ಲ, ಭಿನ್ನನೋ ಅಭಿನ್ನನೋ ಶರೀರ, ಭಿನ್ನನೋ ಅಭಿನ್ನನೋ ದೇವ್ರ ಜೊತೆ ಸೇರಿದ್ಯೋ ಇಲ್ವೋ, ಭಿನ್ನ ಆದ್ರೆ ಏನಾಯ್ತದ ಅದ್ವೈತ ಹಾನಿ ಎಲ್ಲಿದೆ ಎಲ್ಲಿದ ಅಲ್ಲ ಶರೀರ ಎಲ್ಲಿ ಬಂತೆ ಹೋಗ್ಬೇಕು ಹೋಗ್ಲಿ, ಎಲ್ಲಿಂದ ಬಂತು ಫಸ್ಟ್ ಅದು ಶರೀರ ಬಂದಿದ್ದು ಎಲ್ಲಿಂದ ಉಪಾಧಿ ನೀವೇ ಮಾತಾಡಿ ಹೋಗ್ಲಿ, ನೀವೇ ಮಾತಾಡಿ ಉಪಾಧಿ ಉಪಾಧಿ ಎಲ್ಲಿಂದ ಬಂತು, ಶರೀರದ ಉಪಾಧಿ ಉಪಾಧಿಯಿಂದ ಶರೀರನೋ, ನೀವು ಅಜ್ಞಾನ ತೆಗೆದು ಹಾಕಿದ್ರಿ ಉಪಾಧಿ ಇಟ್ಕೊಂಡ್ರಿ ಆಯ್ತು, ಉಪಾಧಿಯಿಂದ ಶರೀರ ಶರೀರದ ಉಪಾಧಿನೋ ಏನು ಹೇಳಕ್ ಬರೋದಿಲ್ಲ. ಒಂದು ಭೇದ ಒಪ್ಕೊಳ್ಳದೆ ಹೋದ್ರೆ ಸಾಲ್ವ್ ಆಗೋದೆ, ಒಂದ್ ಕಡೆ ಭೇದ ಒಪ್ಕೋಬೇಕು, ಒಂದ್ ಕಡೆ ಭೇದ ಒಪ್ಕೊಂಡ್ರೆ ಏನಾಯ್ತು ಅವನ ಕತೆ ಮುಗಿತು. ಎಲ್ಲೂ ಭೇದ ಒಪ್ಪೋದಿಲ್ಲ ದ್ವೈತ, ನೆನಪಿರ್ಲಿ. ಅವ್ರು ಮಾತಾಡ್ತಾ ಮಾತಾಡ್ತಾ ಏನ್ ಮಾಡ್ತಾರೆ, ದ್ವೈತ ಒಪ್ಪಿಸ್ಬಿಟ್ಟಿರ್ತಾರೆ, ಕೇಳೋರು ಹಾಗೆ ಒಪ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಒಂದ್ ಪ್ರಿನ್ಸಿಪಲ್ ಇಟ್ಕೋಬೇಕು, ಅದ್ವೈತ ಯಾವ ಸ್ಟೇಜ್ ಅಲ್ಲಿ ದ್ವೈತ ಒಪ್ಕೊಂಡ್ರು ಕೂಡ ಅದ್ವೈತ ಗಾನ್ ಅರ್ಥ ಆಯ್ತಾ, ಅದನ್ನ ಅವ್ರು ಕನ್ಫ್ಯೂಸ್ ಮಾಡ್ತಾರೆ. ಅದ್ ಚೆನ್ನಾಗಿ ಅರ್ಥ ಆಗದೆ ಏನ್ ಮಾಡ್ಬಿಡ್ತಾರೆ, ಪಾಪ ಹೇಳ್ತಾರಲ್ರಿ ಎಷ್ಟೊಂದು ಹೇಳ್ತಾರಲ್ರಿ ಅಂತ ಆಗದು, ಎಷ್ಟೊಂದು ಹೇಳ್ತಾರಲ್ರಿ ಎಲ್ಲ ತಪ್ಪು ಹೇಳ್ತಾರೆ, ಏನ್ ಮಾಡ್ತೀರಿ ಇಷ್ಟೊಂದು ಬರೆದಾನೆ ಫೇಲ್ ಮಾಡಿದ್ದೀರಿ ಅಂತ ಕೇಳಿದ್ರೆ ಏನ್ ಮಾಡ್ಬೇಕು, ಇಷ್ಟಪ್ಪ ಪುಸ್ತಕ ಬರೆದಾನೆ ಇನ್ನೂ ಫೇಲ್ ಅಂತೀರಲ್ಲ ಸರ್, ಏನ್ ಬುದ್ಧಿ ಇದೆಯಾ ನಿಮಗೆ, ಆ ಪೇಪರ್ ನೋಡಿ ಯಾರು ಕೊಡಿ ಅಂತ ಕೇಳಿದ್ರೆ ಹಾಗೆ ಹಾಗಾಗ್ತದೆ. ಇಷ್ಟು ಸಪಾದಂತ ಲಕ್ಷಂ ಪ್ರಾಚ್ಯಂ ಗ್ರಂಥಂ ಎಷ್ಟಿದೆ ಶಾಸ್ತ್ರಂ ಎತ್ ಸಪಾದಂತ ಲಕ್ಷ, ಒಂದೂ ಕಾಲು ಲಕ್ಷ ಗ್ರಂಥ ಬರೆದಿದ್ದಾರೆ, ಅದನ್ನ ನೀವು ಹುಚ್ಚು ತುಪ್ಪಳು ಅಂತ ಕರಿತೀರಲ್ಲ ತಪ್ಪಲ್ವೇ ಅಂತ ಕೇಳಿದ್ರೆ ಹಾಗೋ ಹಾಗೆ ಅದು ಒಪ್ಪಕ್ಕಾಗದು. ಎಷ್ಟು ಒಂದು ಕಾಲಲ್ಲ ಎಷ್ಟು ಕೋಟಿ ಬರೆದ್ರು ಅಷ್ಟೇ. ಆನಂದ ಪಡ್ತಾರೆ, ಅಯ್ಯೋ ಏನ್ ಚೆನ್ನಾಗಿದೆ ನೋಡಿರ ಅಂತ ಹೇಳ್ತಾರೆ. ಸುಳ್ಳು ಯಾವಾಗ ಅಟ್ರಾಕ್ಟಿವ್ ಆಗಿರುತ್ತೆ, ಸುಳ್ಳು ಅಟ್ರಾಕ್ಟಿವ್. ಸತ್ಯರೇ ಯಾವಾಗಲೂ ಆಗಿರುತ್ತೆ ಡಲ್ ಆಗಿರೋದು, ಭಾಷೆ ಯಾವಾಗಲೂ ಕೂಡ ಸೈಂಟಿಫಿಕ್ ಲ್ಯಾಂಗ್ವೇಜ್ ಡಲ್ ಆಗಿರುತ್ತೆ, ಪೊಯಿಟಿಕ್ ಲ್ಯಾಂಗ್ವೇಜ್ ಫೈನ್ ಆಗಿರುತ್ತೆ, ಪೊಯಿಟ್ರಿ ಸುಳ್ಳಿರುತ್ತೆ, ಸೈನ್ಸಲ್ಲಿ ಸತ್ಯ ಇರುತ್ತೆ. ಸತ್ಯ ಯಾವಾಗಲೂ ಕೂಡ ಡಲ್ಲೇ ಪ್ರೆಸೆಂಟೇಷನ್, ಸುಳ್ಳು ಭಾರಿ ರಮ್ಯವಾಗಿ ಹೇಳೋದಕ್ಕೆ ಬರುತ್ತೆ. ವರ ಕೊಟ್ಟಿದ್ದೆ ಯಾರಿಗೆ? ಹೌದು ಹೌದು, ಅದೇ ಅದರಿಂದ ಸುಳ್ಳು ಹೇಳೋದಕ್ಕೆ ಯಾವಾಗಲೂ ಬುದ್ಧಿ ಬೇಕೇ ಬೇಕು. ಸತ್ಯ ಹೇಳೋದು ಜಾಸ್ತಿ ಬುದ್ಧಿ ಬೇಕಿಲ್ಲ, ಸುಳ್ಳು ಹೇಳೋದಕ್ಕೆ ಬುದ್ಧಿ ಬೇಕು. ಒಬ್ರಿಗೆ ಸದ್ಯ ಎಂಥವ್ನು ಬೇಕಾದ್ರೆ ಕೇಳಿ, ಹಳ್ಳಿಯವನು ಕೇಳಿ, ಏನಯ್ಯ ಅಲ್ಲಿ ಬೆಳ್ಳಿ ಇತ್ತಲ್ಲಿ ಇಷ್ಟೊತ್ತು ಕೂಡ ಏನಾಯ್ತದೆ, ಇದಿಲ್ಲ ಸರ್ ಸುಳ್ಳು ಅಂತಾರೆ, ಸಿಂಪಲ್ ಆಗಿ ಅಂದ್ಬಿಡ್ತಾರೆ. ಓದಿದ ಮೇಲೆ ಸಂಸತ್ ವಿಲಕ್ಷಣ ಅಂತ, ಆಮೇಲೆ ಓದಿಸ್ಬಿಟ್ಟು ಇವ್ರಿಗೇನು ಪಾಠ ಮಾಡಿಸ್ಬಿಟ್ರೆ ವಿಚ್ಚ ಸಂಸತ್ ವಿಲಕ್ಷಣ ಶುರು ಮಾಡ್ತಾರೆ. ಅದಕ್ಕೆ ಯಾವಾಗಲೂ ಪ್ರಾಮಾಣಿಕತೆ ಬರಬೇಕಾದ್ರೆ ಏನು ಗೊತ್ತಿಲ್ಲ ಅಂತ ಕೇಳ್ತಾರಲ್ಲ, ಒಳ್ಳೆ ವಿಟ್ನೆಸ್ ಅವ್ರು, ಏನು ಗೊತ್ತಿಲ್ಲ ಕರೆಕ್ಟಾಗಿ ಹೇಳ್ಬಿಡ್ತಾರಲ್ಲ, ಅವ್ನು ಸತ್ಯನೇ ಬರುತ್ತೆ ಅವ್ನ ಬಾಯಿಂದ ಬೇರೆ ಬರೋದಿಲ್ಲ ಅಂತ. ಅದಕ್ಕೆ ಅನುಭವ ರ್ಯಾಷನಲ್ ಎಕ್ಸ್ಪೀರಿಯನ್ಸ್ ಎಂಬುದು ಯಾವಾಗಲೂ ಎಂದೂ ಮೋಸ ಮಾಡೋದಿಲ್ಲ. ಈ ಮುಂದೆ ನೋಡಿ, ವಾಶಬ್ದು ವ್ಯವಸ್ಥಿತ ವಿಕಲ್ಪೇ ವಾಶಬ್ದ ಅತಿ ಅಥವಾ ವಾ ಅನ್ಯೋನ್ಯ ಸಿದ್ಧಿತ ಅನ್ಯೋನ್ಯೇನ ಸಿದ್ಧಿ ಯಯೋ ಹೋತೌ ಅನ್ಯೋನ್ಯ ಸಿದ್ಧಿ ತದ್ಭಾವೋ ಅನ್ಯೋನ್ಯ ಸಿದ್ಧಿತ, ಒಂದರಿಂದ ಒಂದು ಸಿದ್ಧಿ ಅಂತ ಹೇಳೋದಾದರೆ ಅನ್ಯೋನ್ಯ ಸಿದ್ಧಿತ, ರಿಸಲ್ಟ್ ಏನು ಅನ್ಯೋನ್ಯ ಸಿದ್ಧಿತ. ಮತ್ತೆ ಅಜ್ಞಾನ ಉಪಾಧ್ಯೋ ರೀತಿ ಸಂಬಂಧ, ನನ್ನ ಉಪಾಧೇಹಿ ಅಜ್ಞಾನ ನಿಮಿತ್ತಕತ್ವೇಪಿ ಅಜ್ಞಾನಸ್ಯ ಉಪಾಧೇಯತಕತ್ವ ಅಭಾವಾತ್ ಕಥಂ ಇತರೇತರ ಶ್ರೇಯ ಭೇದೇವ ಈ ಉಪಾಧಿ ನಿಮಿತ್ತೋ ಅಂಗೀಕ್ರಿಯತೆ ಇತ್ಯತಃ ಚಕ್ರಕಾಪತ್ತಿ ರಥವಾ. ನೋಡಿ ನಾವು ಹಾಗೆ ಹೇಳೋದಿಲ್ಲ, ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳ್ತಾನೆ. ಈಗ ನಾನು ಉಪಾಧೇಹಿ ಅಜ್ಞಾನ ನಿಮಿತ್ತಕತ್ವೇಪಿ, ಉಪಾಧಿ ಅಜ್ಞಾನದ ಬಂದರೂ ಕೂಡ ಫಸ್ಟ್ ನೆನ್ಪಿಟ್ಕೊಂಡು ಜೀವ ಬ್ರಹ್ಮ ಮರಿಬಾರದು, ಜೀವ ಬ್ರಹ್ಮ ಇದ್ದಾರೆ, ಅವನು ಹೇಗಂತ ತೋರಿಸ್ಬೇಕೀಗ. ಅಜ್ಞಾನ ಜೀವನ ಪಾರ್ಟಿ ಬರಬೇಕೀಗ, ಜೀವನ ಪಾಠಿಯಲ್ಲಿಂದ ಬಂತು ಉಪಾಧಿಯಿಂದ ಬಂತು, ಉಪಾಧಿಯಲ್ಲಿಂದ ಬಂತು ಅಜ್ಞಾನದಿಂದ ಬಂತು ಅದನ್ನು ಹೇಳ್ತಾರೆ. ಜನ ಉಪಾಧಿಯರ ಅಜ್ಞಾನ ನಿಮಿತ್ತಕತ್ವೇಪಿ ಅಜ್ಞಾನಸ್ಯ ಉಪಾಧಿ ಹೇತುಕತ್ವ ಅಭಾವ ಕಥಂ ಇತರೇತರಾಶ್ರಯ. ನಾನು ಹೇಳ್ತೇನೆ ಗೊತ್ತಾ, ಈಗ ಉಪಾಧಿಯಿಂದ ಅಜ್ಞಾನ ಬಂತು ಅಂತ ಹೇಳ್ತೇನೆ. ಅಜ್ಞಾನಕ್ಕೆ ಈ ಉಪಾಧಿ ಕಾರಣ ಅಂತ ಹೇಳೋದಿಲ್ಲ, ಈ ಉಪಾಧಿ ಕಾರಣ ಅಂತ ಹೇಳೋದಿಲ್ಲ. ಏನು ಹೇಳ್ತೇನೆ ಅನ್ನೋದಕ್ಕೆ ಇನ್ನೊಂದು ಉಪಾಧಿ ಕಾರಣ ಅಂತ ಹೇಳ್ತೇನೆ. ಅವಾಗ ಏನು ಮಾಡ್ತೀರಿ ಅಂತ ಹೇಳಿದ, ಅವಾಗ ಏನು ಹೇಳಿದ್ವಿ ನಾವೀಗ, ಅದಕ್ಕೇನು ಕಾರಣ ಅಂತ ಕೇಳಿದ್ವಿ, ಅದಕ್ಕೆ ಅಜ್ಞಾನ ಅನವಸ್ಥ ಆಯಿತು. ಅವನೇನು ಮಾಡ್ತಾನೆ, ಹಾಗಲ್ಲ, ಇದು ಉಪಾಧಿ ಅಜ್ಞಾನ ಇದೆ, ಉಪಾಧಿ ಇದೆ, ಅದಕ್ಕೆ ಇನ್ನೊಂದು ಅಜ್ಞಾನ ಇದೆ, ಅದಕ್ಕೆ ಈ ಅಜ್ಞಾನ ಕಾರಣ ಆಗುತ್ತೆ ಅಂತ ಹೇಳಿದರೆ ಏನು ಹೇಳಬೇಕಾಗ, ಚಕ್ರಕಾಶ್ರಯ. ಮಿನಿಮಮ್ ಟೂ ಇದ್ದರೆ ಅನ್ಯೋನ್ಯ ಆಶ್ರಯ, ಮೋರ್ ದ್ಯಾನ್ ಟೂ ಇದ್ದರೆ ಚಕ್ರಕಾಶ್ರಯ, ಅನ್ಸರ್ಟನ್ ಆದರೆ ಅನವಸ್ಥ, ಮೂರಿದೆ ಚಕ್ರಕಾಪತ್ಯ ಬಂತು ಅಷ್ಟೇ ಆಗಿದ್ದರೆ. ಅಥವಾ ಚಕ್ರಕಾಪತ್ಯ ರಥವಾ, ಚಕ್ರಕಾಪತ್ತಿ ಅಂದ್ರೆ ಬಂದರೆ ಚಕ್ರಕಾಶ್ರಯ ರೂಪ ದೋಷಾಪತ್ತಿ ಅಂದ್ರೆ ಬಂದೆ. ಅಥವಾ ಇತ್ಯಯಂ ನಿಪಾತ ಸಮುದಾಯ ಪಕ್ಷಾಂತರ ದ್ಯೋತಕ ಅಥವಾ ಅಂತ ಎರಡಿದೆ. ಏನು ಒಂದು ಇಂಡಿಕ್ಲ ಅವ್ಯಯಗಳು, ಅವು ಯಾತಕ್ಕೆ ಹಾಕಿದ್ದಾರೆ ಅಂದರೆ ಯಾವುದೇ ಪಕ್ಷವನ್ನು ಇಟ್ಕೊಂಡ್ರೂ ಕೂಡ ಈ ದೋಷ ಬಂದೇ ಬರುತ್ತೆ ಅಂತ ಹೇಳೋದಕ್ಕೋಸ್ಕರ. ಯದ್ಯಪಿ ಭೇದಯೇವ ಉಪಾಧ್ಯದೀನ ಉಕ್ತ ತಥಾಪಿ ಉಪಾಧಿ ಭಿನ್ನೇ ಜೀವೇಪಿ ಅಜ್ಞಾನಪದಂಗ ಅಜ್ಞಾನಂ ಅಂಗೀಕ್ರಿಯಮಾಣ ಪರಂಪರೆಯ ಉಪಾಧೇತುಕಂ ಭವೇತಿತಿ ನ ಇತರೇತರಾಶ್ರಯ ಶಕ್ಯ ಸಮಾಧಾನ ಪರಂಪರ ಅನಾಶ್ರಯಣೇಪಿ ಚಕ್ರಕಂ ಆಪದ್ಯತೆಯೇವಾ. ಅಣ್ಣು ಎರಡೂ ಆಗಲಿಲ್ಲ, ಮೂರು ನಾಲ್ಕೈದೂ ಆಗಲಿಲ್ಲ ಅಂತ ಹೇಳಿದಾಗ, ಲಿಮಿಟೆಡ್ ಬಂದಾಗ ಚಕ್ರಕಾಶ್ರಯ ಒಂದೇ ಬರುತ್ತೆ ಅಂತ ಕೇಳಿದೆ. ಅಂದರೆ ಎ ಬಿ ಗಳ ಮಧ್ಯೆ ಬಂದರೆ ಅನ್ಯೋನ್ಯ ಆಶ್ರಯ, ಎ ಬಿ ಸಿಗಳ ಮಧ್ಯೆ ಬಂದರೆ ಚಕ್ರಕಾಶ್ರಯ ಅಷ್ಟೇ. ಅಜ್ಞಾನಾಧೀನ ಉಪಾಧಿ ಇತ್ಯಾದಧೀನೋ ಭೇದ ಭಿನ್ನ ಭಿನ್ನಾಶ್ರಯಂ ಅಜ್ಞಾನಮಿತಿ. ಅಜ್ಞಾನಾಧೀನ ಉಪಾಧಿ ತದಧೀನೋ ಭೇದ ಭಿನ್ನಾಶ್ರಯಂ ಅಜ್ಞಾನಮಿತಿ. ಹೇಗೆ ಅಂದರೆ ಉಪಾಧಿ ಕಾರಣ ಏನು? ಅಜ್ಞಾನ. ಆಮೇಲೆ ತದಧೀನೋ ಭೇದ, ಆಮೇಲೆ ಉಪಾಧಿ ಅಧೀನವಾಗಿ ಭೇದ ಇದೆ, ಆ ಭೇದಕ್ಕೋಸ್ಕರವಾಗಿ ಅಜ್ಞಾನ ಇದೆ ಅಂತ ಹೇಳಿದರೆ ಮೂರು ಬಂತಲ್ಲ, ಮೂರೇ ದೋಷ. ಅಥವಾ ಅಥ ಶಬ್ದ ಇವ ಇವ ಪೂರ್ವತ್ರ ಸಂಬದ್ಧತೆ ವಾಶಬ್ದೇನ ಆತ್ಮಾಶ್ರಯತ್ವಾಧಿಕಂ ಪಕ್ಷಾಂತರೇ ಸೂಚಿಯಿದೆ. ವಾಶಬ್ದ ಹೇಳಿದ್ರಿಂದ ನೋಡಿ ಸುಮ್ಮನೆ ತಲೆ ಕೆಡಿಸ್ಬೇಡಿ ನಮ್ಮದು. ಆ ಭೇದಕ್ಕೆ ಉಪಾಧಿ ಉಪಾಧಿನೇ ಕಾರಣ ಅಂದ್ಬಿಟ್ಟ. ಮನೆ ಏನಂದ ಉಪಾಧಿ ಉಪಾಧಿನೇ ಕಾರಣ ಅಂದ್ಬಿಟ್ರೆ ಆತ್ಮಾಶ್ರಯ ಅಂತ ಹೇಳಿದ್ರೆ ಅರ್ಥ ಆಯ್ತಾ? ಈಗ ಉಪಾಧಿ ಉಪಾಧಿನೇ ಕಾರಣ ಅಂದ್ರೆ ಆತ್ಮಾಶ್ರಯ, ಉಪಾಧಿ ಅಜ್ಞಾನ ಒಂದಕ್ಕೊಂದು ಕಾರಣ ಅಂದ್ರೆ ಅನ್ಯೋನ್ಯಾಶ್ರಯ, ಉಪಾಧಿ ಅಜ್ಞಾನ ಇನ್ನೊಂದು ಅಜ್ಞಾನ ಹೇಳಿದ್ರೆ ಚಕ್ರಕಾಶ್ರಯ, ಉಪಾಧಿ ಅಜ್ಞಾನ ಉಪಾಧಿ ಅಜ್ಞಾನ ಅಂತ ಹೇಳ್ತಾ ಹೋಗ್ಬಿಟ್ಟು ಅನವಸ್ಥ. ಈ ನಾಲ್ಕು ದೋಷ ಬರುತ್ತೆ, ಆತ್ಮಾಶ್ರಯ, ಅನ್ಯೋನ್ಯಾಶ್ರಯ, ಚಕ್ರಕಾಶ್ರಯ, ಅನವಸ್ಥ. ಇರೋ ನಾಲ್ಕು ದೋಷಗಳು ಬಂತಲ್ಲ, ಎಷ್ಟು ಫುಲ್ ಬಂದಿದೆ ಅಂತ ಹೇಳ್ತಾ. ಅನಾಧಿಕಾರ ಅದು ಹೇಳ್ತಾರೆ, ಮತ್ತೆ ಈಗ ಆಯ್ಸಿ ಆ ಲೆವೆಲ್ಗೆ ಹೋಗ್ಬಿಡ್ತಾರೆ ಕೊನೆಗೆ. ನೋಡ್ರಿ ಬಂದ್ರೆ ತಾನೇ ತಲೆ ಕೆಡೋದು, ಅದು ಯಾವಾಗ ಬಂದಾಗ ನಾವೇನು ಮಾಡೋಕ್ಕಾಗತ್ತೆ? ಈಗ ಬಂದಾಗಿದೆ, ಈಗ ನಮ್ಮಲ್ಲಿ ಪದ್ಧತಿ ಇದೆ. ಯಾವುದಾದ್ರು ಸರ್ವಿಸ್ನಲ್ಲಿ ಇದ್ದವರಿಗೆ ಕೆಲವು ಏನೋ ಹೊಸ ಸೇಲ್ ರಿವೈಸ್ ಆದಾಗ ನಾಟಕಲ್ಲಿ ಅಪ್ಲಿಕ್ ಬಿಟ್ಟು ಇನ್ ಸರ್ವಿಸ್ ಪೀಪಲ್ ಯಾರಿಗೆ ಅದು ಸರ್ವಿಸ್, ಹೊಸ ಎಂಟ್ರಿಗೆಲ್ಲ ನಿಯಮಗಳು ಬರುತ್ತೆ. ಹೊಸ ಇರೋರಿಗೆ ನಿಯಮ ಇಲ್ಲ, ಈಗ ನಿಯಮಗಳಿಲ್ಲ. ಹೊಸ ಎಂಟ್ರಿಗೆಲ್ಲ ಎಂ ಎ ಆಗಿರಬೇಕು, ಪಿ ಎಚ್ ಡಿ ಆಗಿರಬೇಕು, ಡಿಪಾರ್ಟ್ಮೆಂಟ್ ಎಲ್ಲ ಕಂಡೀಷನ್ ಆಗ್ತಾರೆ. ಹೊಸಬರಿಗೆ ಹಳಬರಿಗೆ ಏನು ಮಾಡಿಬಿಡ್ತಾರೆ ಗೊತ್ತಾ? ಅದೇ ಕಂಟಿನ್ಯೂ ಮಾಡಿಬಿಡ್ತಾರೆ, ಈ ಸರ್ವಿಸ್ ಮೇಲೆ ಹೋಗ್ಬಿಡುತ್ತೆ ಮುಂದಕ್ಕೆ. ಆದ್ರೆ ಎಲ್ಲ ಹಳೆ ಕಾಲದ ಬಂದಿದ್ದೆ, ನಾವೇನು ಮಾಡೋಕ್ಕಾಗತ್ತೆ? ಈಗ ಅಜ್ಞಾನ ಎಲ್ಲಿಂದ ಇದೆ? ಈಗ ಹಳೇ ಕಾಲದಿಂದ, ಅನಾದಿ ಕಾಲದಿಂದ ಇದೆ. ಷಡಸ್ಮಾಕ ಮನಾದಯ ಒಂದು ಮಾತು ಹೇಳ್ತಾರೆ, ಆರು ಅನಾದಿ ಒಪ್ಕೊಂಡ್ಬಿಟ್ಟಿದೆ ನಾವು, ಅದರಲ್ಲಿ ಇದೊಂದು ಸೇರ್ಕೊಂಡಿದೆ, ಆದ್ದರಿಂದ ದೋಷ ಇಲ್ಲ ಅಂತ. ಅಂದರೆ ಹೇಳ್ತಾರೆ ಅನಾದಿ ಎಂಬುದು ಎಕ್ಸ್ಪ್ಲನೇಷನ್ ಅಲ್ಲ, ಗೊತ್ತಾಯ್ತಾ? ಅನಾದಿ ಎಂಬುದು ಎಕ್ಸ್ಪ್ಲನೇಷನ್ ಅಲ್ಲ. ಏನದು? ನಾವು ಒಪ್ತೇವೆ ಬೇರೆಯವ್ರು ಒಪ್ತಾರೆ, ಅವ್ರು ಹೇಳ್ತಾರೆ, ಅದು ಹೇಳ್ತಾರೆ, ಬೇರೆಯವ್ರು ಬರ್ತಾರೆ, ಡಿಸನ್ ಬರೀತಾರೆ, ಇವ್ರು ಹೇಳ್ತಾರೆ ಅನಾದಿ ಅಂತ ಕರೀತಾರೆ. ಧರ್ಮ ಅನಾದಿ ಇದು ನೋ ಎಕ್ಸ್ಪ್ಲನೇಷನ್ ಅಂತ ಹೇಳ್ತಾರೆ. ಅನಾದಿ ಎಂಬುದು ಏನಲ್ಲ, ಎಕ್ಸ್ಪ್ಲನೇಷನ್ ಅಲ್ಲ. ಈ ಕಾಪಿ ಹೊಡೆಯೋದಕ್ಕೆ ನಮ್ಮ ಸಂಪ್ರದಾಯ ಹಾಗೆ ಅಂದ್ರೆ ಏನು ಮಾಡ್ತೀರಿ ಅದಕ್ಕೆ? ಕಾಪಿ ಅನಾಧಿಕಾರ ಸಂಪ್ರದಾಯ ಅವ್ರು ಕಾಪಿ ಹೊಡೆದ್ರೆ ಬಂದಿವೆ ಅಂತ ಕೇಳಿದ್ರೆ ರೈಟ್ ಹೊಡ್ಕೊಡೋಗ ಹೇಳ್ತಾರ? ಅನಾದಿಗಳು ತಪ್ಪಾಡ್ತೀರಿ ಅಂತ ಅರ್ಥ. ಅರ್ಥ ಆಯ್ತಾ? ಸರಿಯಾಗಿದ್ದಾಗ ಅವೆಲ್ಲ ಕೂಡ ಸರಿಯಾಗಿದ್ದಾಗ ಅನಾದಿ ಎಂಬುದು ಅರ್ಥ. ನಾವು ಜೀವನೇ ಅಜ್ಞಾನ ಆನಂದ ಬಂದಿದೆ, ಅಜ್ಞಾನ ಪ್ರೂವ್ಡ್, ಈಗ ಅನಾದಿ ಅಂತೇಳಿ ಅರ್ಥ ಆಗುತ್ತೆ. ಪ್ರೂವ್ ಮಾಡೋಕ್ಕಾಗ್ತಾ ಇಲ್ಲ, ಪ್ರೂವ್ ಆಗ್ತದೆ ಅನಾದಿ ಅಂದ್ರೆ ಏನರ್ಥ? ಅರ್ಥ ಆಯ್ತಾ? ಈಗ ಪ್ರೂವ್ ಆದ ಪದಾರ್ಥನ ಅನಾದಿ ಅಂತ ಹೇಳ್ಬೋದೇ ಹೊರತು, ಒಂದು ಸ್ಟೇಜಲ್ಲೂ ಪ್ರೂವ್ ಆಗದೆ ಹೋದರೆ ಅನಾದಿ ಅಂತ ಹೇಳೋದಕ್ಕೆ ಅರ್ಥ ಇಲ್ಲ. ಅದು ವಿಶ್ವಾಸ ಮಾಡಕ್ಕೆ ಬರುತ್ತಾಗ ಅದು ಎಲ್ಲರೂ ಏನು ಬಿಡ್ತಾರೆ ಹಾಗಿದ್ರೀಗ ಅನಾದಿ ಅಂತ ಬಿಡ್ತಾರೆ ಕೊನೆ. ಈ ಸೈಟಲ್ಲಿ ಬಂತು ಅನಾದಿ ಅಂದ್ರೆ ಏನು ಮಾಡ್ಬೇಕು? ಎಲ್ಲರೂ ಕೂಡ ಇದು ಶುರು ಮಾಡಿದರೆ ಬದುಕೋದೆ ಹಾಗೆ ಯಾರು ಕೂಡ. ಒಂದಿದೆ ಅವನ ಹೆಸರಲ್ಲಿ ಇದೆಯಪ್ಪ, ಈಗ ಉಳಿದಿದೆ ಏನು ಅನ್ನತ್ತಿರಲಿಲ್ಲ, ಈಗ ಉಳಿದ ಏನೇನು ಇಲ್ಲ, ಇನ್ನೊಬ್ರು ಯಾರು ಕ್ಲೇಮು ಇಲ್ಲ, ಇನ್ನೊಬ್ರು ಯಾರು ಕ್ಲೇಮು ಇಲ್ಲ. ಇವನ ಕಾಲದ ಅಂಶ ಮಾಡ್ಕೊಂಡ್ಬಿಟ್ಟಿದ್ದಾನೀಗ. ಅದೇನು ಆಧಾರ? ಈಗ ಅಸ್ತಿ ಸಿರೋದೇ ಆಧಾರ. ಅವನು ಅಸ್ತಿ ಸಿದ್ದಾನೆ, ಟ್ಯಾಕ್ಸ್ ಕಟ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಏನಾಗಿರ್ಬೇಕು? ಅದು ಇನ್ನೊಬ್ರು ಯಾರು ಜಗಳ ತೆಗೆದಿಲ್ಲ, ಇವತ್ತು ಜಗಳ ತೆಗೆಯೋ ನೀವರಿಗೆ ತೆಗೆದಿಲ್ಲ ಮತ್ತೆ, ಆದ್ರಿಂದ ಏನಾಗುತ್ತೆ? ಇವ್ನು ಸ್ಟ್ಯಾಂಡ್ ಆಗೋದಿಲ್ಲ, ಅವ್ನು ಉಳ್ಕೊಂಡ್ಬಿಡುತ್ತೆ. ಅದು ಅನಾದಿ ಅಂದ್ರೆ ಅರ್ಥ ಇದೆ, ಯಾಕೆ ಒಬ್ರು ಇದ್ದಾನೆ ಮಾಡ್ಕೊಂಡು. ಏನು ಇಲ್ಲದ ಅನಾದಿ ಅಂತ ಕರೆದು ಬಿಟ್ರೆ ತಪ್ಪು, ಅದು ಹೇಳಿಲ್ಲ. ತಪ್ಪನ್ನು ಅನಾದಿ ಅಂತ ಕರೆದ್ರೆ ಅನಾದಿ ಕಾಲ ತಪ್ಪು ಅಂತ ಐತೆ ಹೊರತು ಸರಿ ಅಂತ ಆಗ್ಲಿಲ್ಲ. ಹೌದು, ನಾವು ಅನಾದಿ ಅಂತೇಳಿ ಅದಕ್ಕೆ ಹೇಳ್ತೇವೆ ಅಂದ್ರೆ ಅಜ್ಞಾನ ಬಂದಾಗಿದೆ ಈಗ ಎಷ್ಟು. ಹಾ ಹೌದು, ನಾವು ಇನ್ನೂ ಜಾಸ್ತಿ ಹೇಳ್ತೇವೆ, ಅನಂತ ಅನಾದಿ ಹೇಳ್ತೇವೆ, ಅದೇನು ದೊಡ್ಡದಲ್ಲ. ಆದರೆ ಅದು ಪ್ರೂವ್ ಆಗಿದ್ರೆ ಎಷ್ಟು ಅನಾದಿ ಬೇಕಾದ್ರೆ ಹೇಳಿ, ಜೀವ ಅನಾದಿ, ದೇವರ ಅನಾದಿ, ಪ್ರಕೃತಿ ಅನಾದಿ, ಎಷ್ಟು ಪ್ರತಿಯೊಂದು ಆಟಮ್ ಆಟಮ್ ಅನಾದಿ. ಸತ್ಯ ಏನು ತಪ್ಪಿಲ್ಲ ಅದರೊಳಗೆ, ಅದು ಪ್ರೂವ್ ಆಗಿದ್ರೆ ಇವೆಲ್ಲ ಕೂಡ. ಇನ್ನೂ ಒಂದು ಕೆಲಸ ಮಾಡಿ, ಅನಾದಿ ಕಾಲದಿಂದ ಆರಿದೆ ಆಯ್ತಾ ಇಲ್ಲಿ ಪ್ರಕಾರ, ಅನಾದಿ ಕಾಲದಿಂದ ಆರಿದೆ, ಅನಾದಿ ಕಾಲದಿಂದ ಆರಿದ್ದು ಒಂದು ಮಾತು ಇಟ್ಕೊಂಡಿದ್ದಾನೆ, ಬಿಟ್ಕೊಳ್ಳಿ ಅಂತ. ಯಾವ್ದು ಅನಾದಿನೋ ಹೋಗೋದಿಲ್ಲ ಅಂತ ನಿಮ್ಮ ಮಾಡ್ಕೊಂಡಿದ್ದಾರೆ. ಯಾವ್ದು ಅನಾದಿನೋ ಅದೆಂದು ಡೆಸ್ಟ್ರಾಯ್ ಆಗೋದಿಲ್ಲ. ಸರಿ, ಆರು ಅನಾದಿ ಇದ್ದ ಮೇಲೆ ದ್ವೈತನ ಅದ್ವೈತನ ಆರು ಅನಾದಿ ಎಂಬುದು ಅಂದ್ರೆ ದ್ವೈತ ಸತ್ಯ ಅಂತ ಆಯ್ತಲ್ಲ. ಆರು ಅನಾದಿ ಪದಾರ್ಥಗಳು ಇದೆ ಅಂದ ಮೇಲೆ ಎರಡಿದ್ರು ದ್ವೈತ ಅದ್ವೈತ ಹೋಗ್ತಿತ್ತು. ಎಷ್ಟಿವೆ? ಆರಿದೆ. ಅವನ ನಿಯಮ ಒಂದೇ ನಿಯಮ, ಅನಾದಿ ಕಾಲದಿಂದ ಇರೋದು ಹೋಗೋದಿಲ್ಲ. ಸೊ ದ್ವೈತ ಹೋಗೋದಿಲ್ಲ ಅಂತ ಆಯ್ತಲ್ಲ, ಇನ್ನೊಂದು ಪ್ರಾಬ್ಲಮ್ ಆಯ್ತು. ಎರಡು ಒಪ್ಕೊಂಡ್ರೆ ಪ್ರಾಬ್ಲಮ್ ಮಾಡೋದು, ಅಷ್ಟು ಒಪ್ಕೊಂಡಾಗೈತಿ, ಅದು ದೊಡ್ಡ ಪ್ರಾಬ್ಲಮ್ ಅಂತ ಹೇಳಾಗಿಲ್ಲ. ಅನಾದಿ ಕಾಲದ್ದು ಹೋಗುತ್ತೆ ಅಂತ ಹೇಳೋದಾದ್ರೆ ಅದಕ್ಕೆ ಅರ್ಥ ಇಲ್ಲ. ಹಾಗೆ ಬ್ರಹ್ಮ ಅನಾದಿ, ಅವನು ಹೋಗ್ಲಿ ಆಗಿದ್ರೆ ಅರ್ಥ ಆಯ್ತು. ಬ್ರಹ್ಮನು ಅನಾದಿ ಕಾಲದ ಅನಾದಿ ಕಾಲದ ಪದಾರ್ಥ ಹಾಗೆಲ್ಲ ಹೋಗೋದಿಲ್ಲ, ಯಾರು ಇದ್ದು ಅನಾದಿ ಇದ್ದು ಹೋಗೋದಿಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗಲ್ಲ. ಅಲ್ಲಿಗಿರ್ಲಿ, ನಾಳೆ ದಿವಸ ಅದನ್ನು ಕಂಟಿನ್ಯೂ ಮಾಡ. ನಾಳೆ ಅಂದಾಗ ಏನು? ಕೆಲವ್ರು ನಾಳೆ ಪಾಲನೆ, ಕೆಲವ್ರು ನಾಳಿದ್ದು ಪಾಲನೆ, ಕೆಲವರಿಗೆ ಯಾರಿಗಿಲ್ಲ, ಇವರಿಗಿದೆ, ದುರ್ಗಣಿತದವರಿಗಿದೆ. ಇಲ್ಲಿ ಇಲ್ಲಿ ಬರೋರಿಗಿಲ್ಲ, ದುರ್ಗಣಿತದವರಿಗಿದೆ. ದುರ್ಗಣಿತದಲ್ಲಿ ಎರಡು ಭಾಗ ಇದೆ, ಉಡುಪಿ ನಾಲ್ಕು ಮಠದಲ್ಲಿ ದುರ್ಗಣಿತ, ನಾಲ್ಕು ಮಠದಲ್ಲಿ ಆರ್ಯಮಾನ. ದುರ್ಗಣಿತದವ್ರಿಗೆ ಇವತ್ತು, ದುರ್ಗಣಿತದವ್ರಿಗೆ ಇವತ್ತು, ನಾಳೆ ಕಾರಣಿ ಅವರಿಗೆ. ಯಾರಿಗೆ? ನಾಳೆ ಹರಿವಾಸರ ಅವರಿಗೆ ಅಷ್ಟೇ. ನಮ್ಮ ನಾಡಿದ ಸಾಧನೆ ಈಗೆಲ್ಲ ಅನೇಕ ರೀತಿ ಇದೆ, ವಿಚಿತ್ರ ಬಂದಿರೋ ದಿವಸ ಅಲ್ಲ, ಗೊತ್ತಾಯ್ತಾ? ಇವತ್ತು ಕೆಲವೇ, ನಾಳೆ ಕೆಲವರಿಗೆ, ಎರಡು ದಿವಸ ಕೆಲವರಿಗೆ, ಎಂದೂ ಇಲ್ದವ್ರು ಕೆಲವರು ಇದ್ದಾರೆ, ಎಂದೆಂದೂ ಮಾಡದೆ ಇರೋರು ಇದ್ದಾರೆ, ಆ ಥರ ಆಗಿದೆ. ಸೊ ಅಷ್ಟೇ, ನಾಳೆ ಇರುತ್ತೆ, ನಾಳೆ ಪಾಠ ಇರುತ್ತೆ, ನಾಡಿದ್ದಿರೋದು ಎಲ್ರಿಗೂ ದಾಸ್ತಿ. ಆದ್ದರಿಂದ ಎಚ್ಚರಕ್ಕೆ ದಾಸ್ತಿ, ಆದ್ದರಿಂದ ಎಲ್ರಿಗೂ ದಾಸ್ತಿ ಅಲ್ಲದವರು ಎಚ್ಚರಕ್ಕೆ ದಾಸ್ತಿ. ಆದ್ದರಿಂದ ಇರೋದು ಇಲ್ಲಿ ಯಾರೋ ಇದಿಲ್ಲ, ದುರ್ಗಣಿತದ ಯಾರು ಬಂದಿಲ್ಲ, ಆದ್ದರಿಂದ ಯೋಚನೆ. ಓಂ ಜನ್ಮಾದ್ಯಶ್ಚ ಯಥೋನ್ಮಯಾತ್ತರ ಪಶ್ಚಾತ್ತೇಶ್ವರ ಸ್ವರಾಟ್ ತೇನೇ ಬ್ರಹ್ಮಗ್ರಾಯ ಆದಿ.